गुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रभन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्य हरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन्नमः। वाजराजपदद्वन्द्वाबारजासक्तमानसान् विश्वप्रियगुरून् वन्दे मन्दोहं देविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदं। श्रीगुरुभ्यो नमः। हरिः ओम्। ಭಗವಂತನಿಗೆ ಸುಲಭ ಪೂಜಾ ಪ್ರಕರಣದಲ್ಲಿ ದೇವರ ಪೂಜಾ ಮಾಡುವ ರೀತಿಯನ್ನು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಪ್ರವಾಹ ಅಭಿಮಾನಿ ಪ್ರವಾಹ ವಾಯುದೇವರೇ ಈ ಸುಲಭ ಪೂಜಾ ನಮ್ಮಿಂದ ಮಾಡಿಸುವವರು, ಅವರ ಶರಣಾಗತರಾದರೆ ನಮ್ಮಿಂದ ಸುಲಭವಾಗಿ ಭಗವಂತನ ನೆನಪು ಕಾಲ ಕಾಲದಲ್ಲಿ ಕೊಟ್ಟು ನಮ್ಮಿಂದ ಮಾಡಿಸ್ತಾರೆ. ಅವರ ಅನುಗ್ರಹದಿಂದ ಚಿಂತನೆ ಮಾಡುವ ಕ್ರಮ ಹೀಗೆ: ಶರೀರವೇ ದೇವ ಮಂದಿರ, ಹೃದಯ ಸರೋಜವೇ ಮಂಟಪ, ಜೀವಸ್ವರೂಪವೇ ಪ್ರತಿಮೆ, ಅಲ್ಲಿ ಸನ್ನಿಹಿತನಾದಂಥ ಬಿಂಬರೂಪಿ ಹರಿಗೆ ಆಸನ, ನಾವು ಮಾಡುವ ಧ್ಯಾನವೇ ಆಸನ, ಆ ಧ್ಯಾನದಲ್ಲಿ ದೇವರ ಕುರಿತ ಎಡಬಿಡದ ಚಿಂತನ, ಅಂದರೆ ವಿಶೇಷವಾದ ಗುಣಗಳ ನೆನಪು ಏನಿದೆ ಅದು ಎರಡೂ ಸೇರಿ ವಿಶೇಷವಾದ ಆಸನ. ಅದರಲ್ಲಿ ಧ್ಯಾನ ವಿಶೇಷವಾದ್ದು, ರುದ್ರದೇವರು ಕೊಡುವಂಥದ್ದು. ಆ ಧ್ಯಾನದಲ್ಲಿ ವಿಶೇಷವಾಗಿ ದೇವರ ಕುರಿತಾದ ಹೊಳೆತ ಉಮಾದೇವಿ ಕೊಡುವಂಥದ್ದು. ಈ ಎರಡೂ ಸೇರಿ ದೇವರಿಗೆ ಆಂತರ ಆಸನ. ದೇವರಿಗೆ ಸ್ನಾನ ಮಾಡಿಸಬೇಕಾದರೆ ನದಿ ಹರಿಯುತ್ತೆ. ನಮ್ಮ ಮನಸ್ಸಿನಲ್ಲಿ ಶ್ರದ್ಧಾ ಅಂತ ಏನು ಹುಟ್ಟಿದೆ ಆ ಶ್ರದ್ಧೆಯೇ ನದಿ. ಆ ಶ್ರದ್ಧಾ ನಮ್ಮಲ್ಲಿ ಹರಿಯಬೇಕಾದರೆ ಭಾರತೀ ದೇವಿ ಕರುಣೆ ಆಗಬೇಕು. ಭಾರತೀ ದೇವಿಯ ಕರುಣೆಯಿಂದ ಶ್ರದ್ಧಾ ನದಿ ಹರಿದರೆ ಆ ನದಿಯಲ್ಲಿ ನೀರು ಚಿತ್ತ ಅಂದರೆ ಮನಸ್ಸು, ಮನಸ್ಸಿನ ಪ್ರಭೇದ ಅದು ಅಗ್ನಿ ಅಭಿಮನ್ಯ ಮಾನವದ್ದು. ಅಗ್ನಿ ದೇವರ ಅನುಗ್ರಹದಿಂದ ನಮ್ಮ ಮನಸ್ಸು ವಿಶೇಷವಾಗಿ ದೇವರ ಕಡೆ ಹರಿಯುತ್ತೆ. ನೀರನ್ನು ತೆಗೆದು ದೇವರ ಮೇಲೆ ಅಭಿಷೇಕ ಮಾಡುವುದು ಅಂದರೆ ಇಲ್ಲಿ ಅರ್ಥ ಮನಸ್ಸಿನಿಂದ ದೇವರನ್ನು ಗ್ರಹಿಸುವುದು, ದೇವರನ್ನು ವಿಷಯೀಕರಿಸುವುದು. ದೇವರನ್ನು ವಿಷಯೀಕರಿಸುವುದೇ ಮನಸ್ಸನ್ನು ದೇವರ ಮೇಲೆ ಸುರಿಯುವುದು ಅಂದರೆ ಅಭಿಷೇಕ ಮಾಡುವುದು. ದೇವರನ್ನು ಎಷ್ಟೆಷ್ಟು ನಾವು ಮನಸ್ಸಿನಲ್ಲಿ ಕೇಂದ್ರೀಕರಣ ಮಾಡಿ ಚಿಂತನೆ ಮಾಡುತ್ತೇವೆ ಅದು ದೇವರಿಗೆ ಸ್ನಾನ. ಸ್ನಾನ ಆದ ಮೇಲೆ ವಿಶೇಷವಾಗಿ ದೀಪ ದೇವರಿಗೆ ಕೊಡಬೇಕು. ಆ ದೀಪ ಯಾವುದು ಅಂದರೆ ಇಂದ್ರ ಅಭಿಮನ್ಯಮಾನ. ಇಂದ್ರ ದೇವರು ನಮಗೆ ಕರುಣೆ ಮಾಡುವಂಥದ್ದು ಯಾವುದದು ಅಂದರೆ ಚಂಚಲ ಪ್ರತಿಭಾ ಅಂದರು. ಪ್ರತಿಭೆ ಅಂದರೆ ದೇವರ ಕುರಿತಾದ ಹೊಳೆತ. ಆ ಹೊಳೆತ ಎರಡು ರೀತಿ, ಸ್ಥಿರ ಚಂಚಲ ಅಂತ. ಸ್ಥಿರವಾಗಿ ಬಂದರೆ ಅದು ಉಮಾದೇವಿಯ ಕರುಣ, ಬಿಟ್ಟು ಬಿಟ್ಟು ಬಂದರೆ ಇಂದ್ರದೇವರ ಕರುಣ ಅಂತ. ನಮ್ಮ ಇಡೀ ಆ ದಿನವೆಲ್ಲ ಏನು ಒಂದು ದಿನ ಕಳೆಯುತ್ತೇವೆ, ಆ ದಿನದಲ್ಲಿ ನಮಗೆ ಎಷ್ಟು ಸಲ ಹೊಳೆತ ಬರ್ತಾ ಇದೆ, ಬಿಟ್ಟು ಬಿಟ್ಟು ಬರ್ತಾ ಇದೆ. ಆ ಹೊಳೆತದಲ್ಲೂ ಕೂಡ ಕೆಲವೊಮ್ಮೆ ಕೆಲವು ಗುಣ ಬರುತ್ತೆ, ಕೆಲವು ಬರಲ್ಲ, ಹೀಗೆ ಹಾಗೆ ಏನು ಚಂಚಲತ್ವ ಇದೆ ಅದನ್ನು ದೀಪ ಅಂತ ಅರ್ಪಣೆ ಮಾಡೋಣ. ನಂತರ ದೇವರಿಗೆ ಪುಷ್ಪಗಳು, ಭಾವ ಪುಷ್ಪಗಳು, 8 ಪುಷ್ಪಗಳನ್ನು ಅರ್ಪಣೆ ಮಾಡಬೇಕು. ಅದರಲ್ಲಿ ಮೊದಲನೆಯದು ಅಹಿಂಸಾ, ಹಿಂಸೆ ಮಾಡದಿರುವುದು ಮೊದಲನೆಯ ಪುಷ್ಪ. ಹಿಂಸಾ ಅಂದರೆ ಇನ್ನೊಬ್ಬರಿಗೆ ನೋವು, ಇನ್ನೊಬ್ಬರ ಚೂರಿ ಹಾಕಿ ಕೊಲ್ಲದೇ ಇರಬಹುದು ನಾವು, ಆದರೆ ಮಾತಿನಿಂದ ನೋಟದಿಂದಲೂ ಕೂಡ ನೋವು ಕೊಡುವುದು ಸಾಧ್ಯ. ಮನೆಗೆ ಬಂದವರು ಅವರನ್ನು ಮಾತಾಡಿಸದೇ ಇರುವುದು ದೊಡ್ಡ ಹಿಂಸೆ. ಮಾತಿನಿಂದ ಕಟುವಾಗಿ ಇನ್ನೊಬ್ಬರ ಮನಸ್ಸು ನೋಯಿಸುವುದು ದೊಡ್ಡ ಹಿಂಸೆ. ನೋಟದಿಂದಲೂ ಇನ್ನೊಬ್ಬರನ್ನ ಹಿಂಸೆ ಕೊಡುವುದು, ನಾನಾ ಹಿಂಸೆಗಳಿವೆ. ಈ ಹಿಂಸೆಗಳನ್ನು ವರ್ಜನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ನಮ್ಮಿಂದ ಯಾವ ದಿವಸ ಬದುಕಿನ ಪ್ರತಿಯೊಂದು ದಿವಸ ಯಾವ ಸಜ್ಜನರಿಗೂ ನಮ್ಮಿಂದ ಹಿಂಸೆ ಆಗಬಾರದು, ಅವರಿಂದ ನಮಗಾದರೂ. ಬ್ರಾಕೆಟ್ಟಲ್ಲಿ ಕೊಡ್ತಾ ಇದ್ದಾರೆ, ಅವರಿಂದ ನಮಗಾಗಿಲ್ಲ ಆದ್ದರಿಂದ ನಾವು ಅವರಿಗೆ ಕೊಡಲ್ಲ, ಇದು ಸರಿ. ಅವರು ಕೊಟ್ಟರೂ ನಾವು ಕೊಡಬಾರದು, ಇದು ಇನ್ನೂ ಉತ್ತಮ ಮಟ್ಟದ ಸಾಧನ ಅಂತ ಹೇಳ್ತಾರೆ. ಬಾಯಿ ಮಾತಿನಿಂದ ಬರಲ್ಲ, ಒಳಗಿನ ತತ್ವಾಭಿಮಾನಿಗಳು ಕರುಣ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ನಮಗೆ ತೊಂದರೆ ಕೊಟ್ಟರೂ ಕೂಡ ಮನಸ್ಸಿನಲ್ಲಿಯೂ ಅವರ ಕುರಿತು ಕೆಟ್ಟದಾಗಿ ಆಲೋಚನೆ ಮಾಡದೆ ಒಳ್ಳೆಯದಾಗಲಿ ಅಂತ ಹೇಳುವ ಹಂತ ನಮಗೆ ಆ ಟಾರ್ಗೆಟ್ ಆಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ದಾಸರು ಎಷ್ಟು ಅವರ ಹಂತ ಬೆಳೆದಿರುತ್ತೆ ಅಂದರೆ, ಹಿಂದೆ ಬೈದವರೆಲ್ಲ ಚಂದಾಗಿರಲಿ ಅಂದಣವೇರಲಿ ತುಂಬ ಹೇಳ್ತಾರವರು. ಅಲ್ಲ, ಇದು ಹೇಳಲಿಕ್ಕೆ ಕಾರಣ ಏನು? ತುಂಬ ಬೈದವರಿಗೆಲ್ಲ ಮದುವೆ ಮಂಜೆ ಆಗಲಿ ಚೆನ್ನ ಆಗಲಿ ಅಂತ ಹೇಳ್ತಾರೆ. ಇದರಲ್ಲಿ ಕಾರಣ ಅಂದರೆ ಒಂದೇ ಒಂದು, ನಿಂದಕರಿರಬೇಕಿರಬೇಕು. ಹಂದಿ ಕೇರಿಯೋಳಿದ್ದರೆ ಹೇಗೆ ಶುದ್ಧಿಯೋ ಹಾಗೆ ಅಂತ. ಹಂದಿ ಕೇರಿಯೋಳಿದ್ದರೆ ಹೊಲಸೆಲ್ಲ ತಿಂದು ಹೋಗುತ್ತೆ. ಹಾಗೆ ನಮ್ಮನ್ನು ನಿಂದ ಮಾಡುವರಿದ್ದರೆ ನಮ್ಮ ಪಾಪ ಎಲ್ಲ ಅವರ ಬಾಯಿಗೆ ಹೋಗುತ್ತೆ, ಪಾಪ ಎಲ್ಲ ಅವರ ಬಾಯಿಗೆ ಹೋಗುತ್ತೆ. ಆದ್ದರಿಂದ ಹೆದರಬೇಕಾಗಿಲ್ಲ, ನಿಂದಕರಿದ್ರೆ ಬಹಳ ಉತ್ತಮ. ನಮಸ್ಕಾರ ಮಾಡುವರು ಜಾಸ್ತಿ ಆದರೆ ಎಲ್ಲ ಪುಣ್ಯ ಅವರಿಗೆ ಹೋಗಿಬಿಡುತ್ತೆ, ನಿಂದಕರಿದ್ದರೆ ನಮ್ಮ ಪುಣ್ಯ ಗಟ್ಟಿಯಾಗಿ ಉಳಿದಿರುತ್ತೆ, ಪಾಪ ಮಾತ್ರ ಹರಿದು ಹೋಗುತ್ತೆ. ಏನು ತಲೆ ಕತ್ತರಿಸಿ ಹೋಗಬೇಕೋ, ಕಾಲು ಕತ್ತರಿಸಿ ಹೋಗಬೇಕೋ, ಏನೇನು ಪಾಪಗಳು ನಮಗಿದೆಯೋ ಅವೆಲ್ಲ ಅವರು ತಗೊಂಡು ಹೋಗ್ತಾರೆ, ಬೈದು ಬೈದು ತಗೊಂಡು ಹೋಗ್ತಾರೆ. ಅದಕ್ಕೆ ದಾಸರಿಗೆ ಕರುಣೆ ಉಕ್ಕೇರಿ ಬಂತು, ಪಾಪ ಗೊತ್ತಿಲ್ಲದೆ ಬೈದು ನನ್ನ ಪಾಪವೆಲ್ಲ ಕದ್ದುಕೊಂಡು ಹೋಗ್ತಾ ಇದ್ದಾರಲ್ಲ, ಬೇಡ ಅಂದ್ರೂ ಬಿಡ್ತಾ ಇಲ್ಲ, ನನ್ನ ಪಾಪವೆಲ್ಲ ಎಷ್ಟು ಅನುಭವಿಸಬೇಕೋ ನಾನು ಅಂಥದ್ದು ಬೈದು ಬೈದು ಅವರು ಅನುಭವಿಸ್ತಾ ಇದ್ದಾರೆ, ಒಂದು ರೀತಿ ಉಪಕಾರವೇ ಮಾಡುತ್ತಾ ಇದ್ದಾರೆ. ಇಂಥವರಿಗೆ ನಾನೇನು ಉಪಕಾರ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು, ಇವರೆಲ್ಲ ಬೈತಾ ಇದ್ದಾರೆ ಇವರು ಚೆನ್ನಾಗಿರಲಿ ಅಂತ. ಇಷ್ಟು ಮನಸ್ಸಿನ ಮಟ್ಟ ಮೇಲು ಮೇಲು ಒಂದು ಸ್ಥಾಯಿಗೆ ದಾಸರ ಒಂದು ಶಾಸ್ತ್ರದ ಒಂದು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ನಂತರ ಇದು ಅಹಿಂಸಾ ಎನ್ನುವುದು ದೇವರಿಗೆ ಪುಷ್ಪ. ಎಲಿಮೆಂಟರಿ ಸ್ಟೇಜಲ್ಲಿ ನೋಡಿದರೆ ನಾನಿವತ್ತು ಏನು ತೊಂದರೆ ಕೊಡಲಿಲ್ಲ, ಇದು ದೇವರಿಗೆ ಪುಷ್ಪ ಅಂತ ಅರ್ಪಣೆ ಮಾಡುವುದು. ಹೌದು, ಅರ್ಪಣೆ ಅಂದರೆ ಏನು ಎಂಬುದನ್ನು ಚೆನ್ನಾಗಿ ತಿಳ್ಕೋಬೇಕು ನಾವು, ಇಲ್ಲದಿದ್ದರೆ ಅರ್ಪಣೆ ಶಬ್ದವೇ ಅರ್ಥರಹಿತ ಆಗಿಬಿಡುತ್ತೆ. ಒಂದೇ ಮಾತು ಹೇಳಿದ್ದೆ, ದೇವರಿಗೆ ಅರ್ಪಣೆ ಅಂದರೆ ಆತನ ರೂಪ ಆತನಿಗೆ ಕೊಡುವುದೇ ಅರ್ಪಣೆ, ಇನ್ನೇನೂ ಇಲ್ಲ, ಇನ್ನೇನು ಕೊಟ್ಟರೂ ಆತ ಸ್ವೀಕಾರ ಮಾಡೋದಿಲ್ಲ. ಹಾಗಾದರೆ ಇವೆಲ್ಲ ಕೊಡತಾ ಇದ್ದೇವಲ್ಲ. ದೇವರಿಗೆ ಏನು ಕೊಡಬೇಕಂದ್ರೂ ದೇವರ ರೂಪವೇ ಕೊಡಬೇಕು. ದಾಸರು ಹೇಳುತ್ತಾರೆ, ಸುಲಭವಾದ ಪೂಜಾ ಅಂದರೆ ಇನ್ನೊಂದು ಹೇಳುತ್ತಾರೆ, ವಾರಿಜ ಭವಾಂಡವೇ ಮಂಟಪ ಮೇರುಗಿರಿ ಸಿಂಹಾಸನವು ಭಾಗೀರಥಿಯ ಮಜ್ಜನವು. ದೇವರಿಗೆ ಸುಲಭವಾದ ಪೂಜಾ ಅಲ್ಲಿ ಹೇಳಿಕೊಡುತ್ತಾರೆ. ಮಾರಿಜ ಭವಾಂಡವೇ ನಿನಗೆ ಮಂಟಪ ಅಂತ ಹೇಳಿದರೆ ತಗೊಳ್ತಾನಂತೆ ಭಗವಂತ, ನಮ್ಮದೇನು ಖರ್ಚು ಇಲ್ಲ, ಬ್ರಹ್ಮಾಂಡ ನಿರ್ಮಾಣ ಆಗಿದೆ, ಇದು ನಿನಗೆ ಮಂಟಪ ಅಂದರೆ ತಗೊಳ್ತಾನೆ. ಈ ಮಾತಿನ ಅರ್ಥ ಆಳಕ್ಕೆ ಹೋಗಿ ನೋಡಿದಾಗ ಎಷ್ಟು ಕಾಲ ಮೇಲೆ ಮೇಲೆ ಹಾರತಾ ಹೋಗೋದು, ಆಳಕ್ಕೆ ಇಳಿದರೆ ಎಲ್ಲ ಅರ್ಥ. ಬ್ರಹ್ಮಾಂಡವನ್ನ ದೇವರಿಗೆ ಮಂಟಪ ಅಂತ ಕೊಡುವ ಕ್ರಮ ಹೇಗೆ ಅಂದರೆ, ಬ್ರಹ್ಮಾಂಡದ ಆಕೃತಿಯಲ್ಲಿರುವ ಭಗವದ್ ರೂಪ, ಈ ಭಗವದ್ ರೂಪಕ್ಕೆ, ಯಾವ ಭಗವದ್ ರೂಪವನ್ನು ನಾವು ಚಿಂತನೆ ಮಾಡುತ್ತೇವೋ ಆ ಭಗವದ್ ರೂಪಕ್ಕೆ, ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಬ್ರಹ್ಮಾಂಡ ಆಕೃತಿಯಲ್ಲಿರುವ ಭಗವದ್ ರೂಪವನ್ನು ಐಕ್ಯ ಚಿಂತನೆ ಮಾಡಿ, ಸ್ವಾಮಿ ಮಂಟಪ ಅಂದರೆ ಆ ರೂಪ ಸ್ವೀಕಾರ ಮಾಡಿ ತಾನು ಮಂಟಪ ತಗೊಂಡೆ ಅಂತ ಹೇಳುತ್ತಾನೆ. ಭಾಗೀರಥಿಯೇ ಮಜ್ಜನವು ಅಂತ ಹೇಳಿದಾಗ ಭಾಗೀರಥಿಯ ಆಕೃತಿಯಲ್ಲಿ ನೀರಿನಲ್ಲಿ ಕಣ ಕಣದಲ್ಲಿ ದೇವರ ರೂಪಗಳು ತುಂಬಿವೆ, ಆ ರೂಪಗಳು ದೇವರಿಗರ್ಪಿತ ಅಂದರೆ ದೇವರಿಗೆ ಭಾಗೀರಥಿಯನ್ನು ಕೊಟ್ಟಂತೆ. ಹೀಗೆ ನಾವು ಏನೇನು ಕೊಡಬೇಕು ಅಂತ ಇದ್ದೇವೋ ಆ ವಿಶೇಷವಾದ ಭಗವದ್ ರೂಪ ಕೊಡಬೇಕು. ಇಲ್ಲಿಯೂ ಅಷ್ಟೆ, ಅಹಿಂಸಾ ಅಂತ ಹೇಳಿದರೆ ಅಹಿಂಸಾ ದೇವರಿಗೆ ಪುಷ್ಪವಾಗಿ ಕೊಡುವುದು ಅಂದರೆ ಏನು, ನಾವು ಯಾರಿಗೂ ತೊಂದರೆ ಕೊಡಬಾರದು ಎಂಬ ಒಂದು ಆಲೋಚನೆ ಬಂತು. ಇವತ್ತು ತುಂಬ ಹಿಂಸೆ ಕೊಡುವ ಪ್ರಸಂಗ ಬಂತು, ನಿಗ್ರಹ ಮಾಡಿದವು, ನಿಗ್ರಹ ಮಾಡಿ ಯಾರಿಗೂ ತೊಂದರೆ ಕೊಡದೆ ಇದ್ದವು, ಇದು ದೇವರಿಗೆ ಕೊಡಬೇಕು. ಅದರಲ್ಲಿ ನಾವು ಇರೋದನ್ನು ಕೊಡೋದು ಹೇಗೆ, ಮಾತಿನಲ್ಲೇನೋ ಚಮತ್ಕಾರ ನಡೆಯಿತು, ಪ್ರಾಕ್ಟಿಕಲ್ಲಿ ಕೊಡೋದು ಅಂದರೆ ಹೇಗೆ ಅಂದರೆ, ಈ ಆಳವಾದ ವಿಸ್ತಾರ ಜ್ಞಾನ ಬರುವುದೇ ಷೋಡಶಿಯಿಂದ. ಷೋಡಶಿ ಗ್ರಂಥ ಇದೆ, ಆ ಷೋಡಶಿ ಗ್ರಂಥದಲ್ಲಿ ಹೇಳ್ತಾರೆ, ಮನಸ್ಸಿನ ಚರ್ಯೆಗಳನ್ನು ನೋಡಿ, ಮನಸ್ಸಿನಿಂದ ಒಂದು ಆಲೋಚನೆ ಹುಟ್ಟಬೇಕಾದರೆ, ಒಂದು ಆಲೋಚನೆ ನಮ್ಮ ಮನಸ್ಸಿನಿಂದ ಹುಟ್ಟಿ ಬರಬೇಕಾದರೆ ಇಷ್ಟು ಕ್ರಮ. ಜೀವನ ಸ್ವರೂಪ ದೇಹದೊಳಗೆ ಬಿಂಬರೂಪಿ ಭಗವಂತ ಇದ್ದಾನೆ. ಆ ಬಿಂಬರೂಪಿ ಭಗವಂತ, ಆತನಿಗೂ ಅವಯವಗಳಿವೆ, ಆ ಅವಯವಗಳೆಲ್ಲ ಅವನೇ, ಅವನ ಅವಯವಗಳು ಅವನೇ, ಅಂದರೆ ಒಂದೊಂದು ರೂಪ ಒಂದೊಂದು ಅವಯವದ ಸ್ಥಾನದಲ್ಲಿ ನಿಂತಿದೆ. ಬಿಂಬರೂಪಿ ಭಗವಂತನ ಮನಸ್ಸು ಯಾರು ಅಂದರೆ ಅನಿರುದ್ಧ ರೂಪ ನಿಂತಿದೆ. ಆ ಅನಿರುದ್ಧ ರೂಪ, ಒಂದು ರೂಪ ಅಲ್ಲೇ ಇದ್ದು ಇನ್ನೊಂದು ರೂಪ ಹೊರಡುತ್ತೆ, ಅಲ್ಲಿಂದ ಹೊರಟು ನಮ್ಮ ಸ್ವರೂಪ ದೇಹದಲ್ಲಿ ವಾಯುದೇವರು ಗರುಡಾದಿ ಎಲ್ಲ ದೇವತೆಗಳ ಹೆಸರಿಂದ ಸ್ವರೂಪ ದೇಹದ ಮನಸ್ಸಿನಲ್ಲಿ ನಿಂತಿದ್ದಾರೆ. ಆ ಸ್ವರೂಪ ದೇಹದ ಮನಸ್ಸಿನಲ್ಲಿ ನಿಂತ ವಾಯುದೇವರ ಒಳಗೆ, ಆ ವಾಯುದೇವರ ಹೆಸರಿನಿಂದಲೇನೆ ಗರುಡಾದಿ ಹೆಸರಿಂದ ದೇವರ ರೂಪಗಳು ನಿಂತಿವೆ. ಬಿಂಬರೂಪಿಯ ಮನಸ್ಸಿನಿಂದ ಒಂದು ಅನಿರುದ್ಧ ರೂಪ ಹೊರಟು ಅದರಿಂದ ವಾಯುದೇವರ ಒಳಗೆ, ಏನು ನಮ್ಮ ಸ್ವರೂಪ ದೇಹದ ಮನಸ್ಸಿನ ಒಳಗಿರುವ ವಾಯುದೇವರ ಒಳಗಿರುವ ಭಗವದ್ ರೂಪಗಳೇನಿವೆ ಅಂಥದ್ದೇ ಭಗವದ್ ರೂಪಗಳು ಬಿಂಬನಿಂದ ಹೊರಟು ಸ್ವರೂಪ ದೇಹದಲ್ಲಿರುವ ಮನಸ್ಸಿನಲ್ಲಿರುವ ವಾಯುದೇವರ ಒಳಗಿರುವ ತಮ್ಮ ರೂಪಗಳ ಜೊತೆಗೆ ತಾವು ಸೇರಿ ವಾಯುದೇವರನ್ನ ಸ್ಪಂದನೆ ಪ್ರೇರಣೆ ಮಾಡಿದರೆ ಅಲ್ಲಿಂದ ದುಂಬಿಗಳಂತೆ ದೇವರ ವಾಯುದೇವರ ರೂಪಗಳು ಹೊರಟು ಲಿಂಗ ದೇಹಕ್ಕೆ ಬಂದು ಅಲ್ಲಿರುವ ರೂಪಗಳ ಜೊತೆಗೆ ಸೇರಿ ಅಲ್ಲಿಂದ ಮತ್ತು ಹೊರಟು ಅನಿರುದ್ಧ ದೇಹಗತ ಮನಸ್ಸಿನಲ್ಲಿ ಸೇರಿ ಅಲ್ಲಿಂದ ಹೊರಟು ಸ್ಥೂಲ ದೇಹದಲ್ಲಿರುವ ಮನಸ್ಸಿನಲ್ಲಿರುವ ತಮ್ಮ ರೂಪಗಳಿಂದ ದೇವರ ದೇವತೆಗಳ ರೂಪಗಳು ಅವರವರ ಜೊತೆಗೆ ಅವರವರು ಏಕ ಆದರೆ ಒಂದಾಲೋಚನೆ ಹುಟ್ಟುತ್ತೆ. ಹೇಳಲಿಕ್ಕೆ ಹೀಗಿದೆ, ನಡೆದರೆ ಹೇಗಿದೆ ಅಂತೆ. ಹೀಗೆ ದುಂಬಿಗಳಂತೆ ಭಗವಂತನ ದೇವತೆಗಳ ರೂಪಗಳು ಪುಂಖಾನುಪುಂಖವಾಗಿ ಹೊರಟು ಬಂದರೆ ಒಂದಾಲೋಚನೆ ಹುಟ್ಟುತ್ತೆ. ಸರಿ, ಈ ಆಲೋಚನೆ ಹುಟ್ಟಿತಲ್ಲ, ತುಂಬ ಸಲ ನಮಗೆ ಅನೇಕ ಆಲೋಚನೆ ಬರ್ತಾ ಇರುತ್ತೆ. ಅದರಲ್ಲಿ ಕೆಲವು ಉಳಿಯುತ್ತೆ, ಕೆಲವು ಹಾರಿ ಹೋಗುತ್ತೆ. ಅದು ಹೇಗೆ ಅಂದರೆ, ಈ ಆಲೋಚನೆ ಹುಟ್ಟಿದರೆ ಆಲೋಚನೆ ಆಕೃತಿಯಲ್ಲಿ ಭಗವದ್ ರೂಪ ಬಂದು ನಿಂತಿರುತ್ತೆ ಸಂಸ್ಕಾರ ಪ್ರಕಾರ. ಆಲೋಚನೆಯಲ್ಲಿ ಹುಟ್ಟಿದ ಭಗವದ್ ರೂಪದಿಂದ ಇನ್ನೊಂದು ದೇವರ ದೇವತೆಗಳ ರೂಪಗಳು ಹುಟ್ಟಿ ನಿಯಾಮನ ಮಾಡಲಿಕ್ಕೆ ನಿಲ್ಲುತ್ತೆ. ಯಾವ ಆಲೋಚನೆಗೆ ನಿಯಾಮನ ಮಾಡುವ ರೂಪಗಳು ನಿಂತಿತೋ ಆ ಆಲೋಚನೆ ಉಳಿಯುತ್ತೆ. ನಿಯಾಮಕ ರೂಪಗಳಿಲ್ಲದಿದ್ದರೆ ಆಲೋಚನೆ ಬಂದು ಹೋಗಿಬಿಡುತ್ತೆ. ಇಷ್ಟು ನಡೆಯುತ್ತಾ ಇದೆ. ಅಹಿಂಸಾ, ಮನಸ್ಸಿನಲ್ಲಿ ಹಿಂಸೆ ಮಾಡಬಾರದು ಅಂತ ಆಲೋಚನೆ ಬಂದಾಗ ಎಷ್ಟು ರೂಪಗಳು ಹುಟ್ಟಿವೆ, ದೇವರ ದೇವತೆಗಳ ರೂಪಗಳು. ಆಲೋಚನೆ ಹುಟ್ಟಿದ ಮೇಲೆ ನಮ್ಮನ್ನು ಆ ಹಿಂಸಾ ಮಾಡಬೇಕು ಅಂತ ಮನಸ್ಸಿನಲ್ಲಿ ಪ್ರವೃತ್ತಿ ಬರ್ತಾ ಇರುತ್ತೆ. ಯಾರಾದರೂ ಏನಾದರೂ ಅಂದರು, ಏನು ಮಾಡಿದರೂ, ಹೊಡಿಬೇಕು, ಕಡಿಬೇಕು, ಅನ್ನಬೇಕು ಅಂತ ಬರ್ತಾ ಇದ್ದರೆ ನಿಗ್ರಹ ಅಂದರೆ ಆ ಆಲೋಚನೆ ಬರ್ತಾ ಇದೆ. ಆಲೋಚನೆ ಬಂದದ್ದನ್ನು ಹಿಡಿತದಲ್ಲಿಡಲಿಕ್ಕೆ ಬೇರೊಂದು ಆಲೋಚನೆಗಳ ಗುಂಪು ಬಂದು ಅದರನ್ನು ನಿಲ್ಲಿಸ್ತಾ ಇದೆ. ಆ ನಿಂತದ್ದಕ್ಕೆ ನಿಯಾಮಕ ರೂಪಗಳು ಬಂದು ನಿಲ್ಲಿಸ್ತಾ ಇವೆ. ಇಷ್ಟೆಲ್ಲ ನಡೆದರೆ ಅಹಿಂಸಾ ಅಂತ ನಾವು ಅವತ್ತು ತೆಪ್ಪೆಗೆ ಕೂಡುವುದಾಗುತ್ತೆ. ಹಾಗಾದರೆ ದೇವರಿಗೆ ಅಹಿಂಸಾ ಎಂಬ ಪುಷ್ಪವನ್ನು ಅರ್ಪಣೆ ಮಾಡುವುದು ಅಂದರೆ ಏನು? ಸ್ವಾಮಿ, ಈ ಕಾಲದಲ್ಲಿ ನನ್ನ ಮನಸ್ಸಿನಲ್ಲಿ ಇಷ್ಟೆಲ್ಲ ಆಲೋಚನೆಗಳನ್ನು ಹುಟ್ಟಿಸಿ ನಿಗ್ರಹ ಮಾಡಿದವ ನೀನು. ಆ ಹೊತ್ತಿನಲ್ಲಿ ಹುಟ್ಟಿದ ನಿನ್ನ ರೂಪಗಳೇನಿವೆ ಆ ರೂಪಗಳು ನಿನಗರ್ಪಿತ ಅಂತ ನಾವು ಹೇಳಿದರೆ ಅಹಿಂಸೆಯನ್ನು ದೇವರಿಗೆ ಪುಷ್ಪದಂತೆ ಅರ್ಪಣೆ ಮಾಡಿದಾಗುತ್ತೆ. ಅಪ್ಪ ಅನಿಸುತ್ತಲ್ವೋ? ಆದರೆ ಇದು ಕ್ರಮ. ಎಷ್ಟು ಕಾಲ ಅಪ್ಪ ನಮ್ಮದಲ್ಲ? ದೊಡ್ಡ ವಿಚಾರ ಕೇಳಿದಾಗೆಲ್ಲ ಇದು ದೊಡ್ಡವರ ಪಾಲಿನದ್ದು, ನಮ್ಮದಲ್ಲ, ನಾವು ಯಾವಾಗಲೂ ಹೀಗೇ ಇರೋಣ ಅಂತ ಎಷ್ಟು ಕಾಲ ಇರೋದು? ಚೂರು 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 ಯಾರೋ ಕೇಳಿದರು. ಇಷ್ಟೆಲ್ಲ ಅನುಸಂಧಾನ ಹೇಗೆ ಮಾಡೋದು, ಇಷ್ಟೆಲ್ಲ ಕಲಿಯೋದು ಹೇಗೆ? ಷೋಡಶಿಯಲ್ಲಿ ಹೇಳಿದ್ದಾರೆ, ತಲೆಗೆ ಬರುವುದು ಹೇಗೆ, ಒಮ್ಮೆಲೆ ನಮಗಾಗಲ್ಲಲ್ಲ. ಅಂದರೆ ಒಂದೇ ದೃಷ್ಟಾಂತ, 10 ಭಕ್ಷ್ಯ ಮಾಡಿ 20 ಪಲ್ಯಗಳು ಮಾಡಿ ಒಂದು ಸಲ ದಕ್ಷಿಣ ಕರ್ನಾಟಕದ ಉಡುಪಿಯಲ್ಲಿ ನಮ್ಮ ಕೃಷ್ಣನ ನಾಡಿಗೆ ಹೋಗಿ, ಚಾತುರ್ಮಾಸ್ಯ 2 ತಿಂಗಳು, ಮೊದಲು ಕೊನೆಯ ತಿಂಗಳು ನಮಗೆ ಇಲ್ಲಿ ವೈರಾಗ್ಯ ಬರುತ್ತೆ, ನಮ್ಮ ಅಡಿಗೆಗೆ ಸಾಕಪ್ಪ ಅನಿಸಿಬಿಡುತ್ತೆ. ಆ 2 ತಿಂಗಳು ಉಡುಪಿಯಲ್ಲಿದ್ದರೆ ಚೆನ್ನಾಗಿರುತ್ತೆ. 10 20 50 ಬಗೆ ಮಾಡುತ್ತಾರೆ ಆ ವ್ರತದಲ್ಲಿ. ಅಲ್ಲಿ ಇದ್ದರೆ ವ್ರತ ಸುಲಭವಾಗಿ ನಡೆದು ಹೋಗ್ಬಿಡುತ್ತೆ. ಒಳ್ಳೆ ರುಚಿಯಾದ ಊಟ, ರುಚಿಗೆ ಏನೂ ಕಡಿಮೆ ಇರಲ್ಲ. ಆದ ಕಾರಣ ವಿಶೇಷವಾಗಿರತಕ್ಕಂಥ ಭಗವಂತನ ಚಿಂತನೆ ನಮಗೆ ಈ ರೀತಿಯಾಗಿ ಬೇಕಾಗುತ್ತೆ. ಅಲ್ಲಿ ಬರುತ್ತೆ, ಅಷ್ಟೆಲ್ಲ ಅಡಿಗೆ ನಮಗೆ ಬಡಿಸಿದಾಗ ಯಾರಾದರೂ ನಮ್ಮನ್ನು ಇಷ್ಟೆಲ್ಲ ಅಡಿಗೆ ನಾನು ಹೇಗೆ ತಿನ್ನಲಿ ಅಂತ ಯಾರಾದರೂ ಕೇಳಿದರೆ ಉತ್ತರ ಕೊಡುವುದು ಹೇಗೆ? ಎಲ್ಲ ಒಮ್ಮೆ ತಿನ್ನಲಿಕ್ಕಾಗಲ್ಲ, ಒಂದೊಂದು ತಿಂದರೆ ಎಲ್ಲವೂ ಖಾಲಿಯಾಗುತ್ತೆ, ಹೌದಲ್ವೋ? ಹಾಗೆ ಏನು ಷೋಡಶಿ ಚತುರ್ದಶಿ ಗ್ರಂಥಗಳಿವೆ, ಚೂರು 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 ಎಟಕಿದರೆ ಬೆಟ್ಟವೂ ಖಾಲಿಯಾಗುತ್ತೆ. ಆ ರೀತಿಯಲ್ಲಿ ನೋಡಿದರೆ ನಾವು ಹುಟ್ಟಿದಾಗಲಿಂದ ಇಷ್ಟು ವರ್ಷ ಬಂತಲ್ಲ ವಯಸ್ಸು, ಈ ಹೊತ್ತಿಗೆ ಎಷ್ಟು ಟನ್ನುಗಳು ಅಕ್ಕಿ ಖರ್ಚಾಯಿತು ನಮಗೆ ಊಟ ಮಾಡೋದಕ್ಕೆ, ಎಲ್ಲ ತಿಂದು ಬಿಟ್ಟಿದ್ದೆವು ನಾವು. ಯಾರಾದರೂ ದೇವರು ಒಮ್ಮೆ ನಾವು ತಿಂದ ರಾಶಿಯನ್ನು ನಮ್ಮ ಮುಂದಿಟ್ಟರೆ ಅಪ್ಪ ನಾನೇನ ತಿಂದದ್ದು ಅನಿಸುತ್ತೆ, ಅಷ್ಟು ರಾಶಿ ಅನ್ನ ತಿಂದಿದ್ದೆವು ನಾವು. ಮತ್ತೆ ಸ್ವಾಮಿ ಒಳಗೆ ಕೂತು ನಡೆಸುವಾಗ ಹೆದರಿಕೆ ಯಾಕೆ? ಅದರಿಂದ ಷೋಡಶಿಯಲ್ಲಿ ಚತುರ್ದಶಿಯಲ್ಲಿ ಹೇಳಿದ ಒಂದು ಚಿಂತನೆಗಳನ್ನ, ಇದು ಮಿನಿಮಮ್ ನಾವು ಮಾಡಲೇಬೇಕಾದ ಕ್ರಮಗಳು. ಆ ರೀತಿಯಲ್ಲಿ ಅಹಿಂಸಾ ಎಂಬುದು ವಿಶೇಷವಾದ ದೇವರಿಗೆ ಪುಷ್ಪ. ಇಂದ್ರಿಯ ನಿಗ್ರಹ ಅಂದ್ರು. ಇಂದ್ರಿಯ ನಿಗ್ರಹದಲ್ಲಿ ಬಂದಾಗ ಚೂರು ಗೊಜಲು ಗೊಜಲು ಆಗ್ತಾ ಇರುತ್ತೆ. ಇಂದ್ರಿಯಗಳನ್ನು ನಿಗ್ರಹ ಮಾಡುವುದು ಹೇಗೆ ಅಂತ, ಯಾಕೆ ಅಂದರೆ ನಾನು ಒಂದೇ ಪದದಿಂದ ಇಂದ್ರಿಯ ನಿಗ್ರಹ ಒಂದು ಪುಷ್ಪ ಹಾಕಿಬಿಡಿ ಅಂತ ಹೇಳಿ ಹೋದರೆ ಬರೇ ಮಾತಿನ ಗಾರಡಿ ಆಗುತ್ತೆ, ಚೂರು ಹೇಳಿದರೆ ಗುರುಗಳಿಗೆ ಪ್ರೀತಿ ಆಗುತ್ತೆ. ಅದಕ್ಕೆ ಹೇಳಲಿಕ್ಕೆ ಹೊರಟಿದ್ದೇನೆ, ಇಂದ್ರಿಯ ನಿಗ್ರಹ ಅಂದರೆ ಇಂದ್ರಿಯಗಳಿಂದ ನಿಗ್ರಹ, ಗ್ರಹ ಅಂದರೆ ಗ್ರಹಿಸುವುದು, ಅಂದರೆ ನಿತರಾಂ ಗ್ರಹಣಂ, ಚೆನ್ನಾಗಿ ಗ್ರಹಿಸುವುದು ಇಂದ್ರಿಯ ನಿಗ್ರಹ. ಅಂದರೆ ಏನು? ಪದಾರ್ಥಗಳ ಮೇಲೆ, ಅಂದರೆ ಪದಾರ್ಥಗಳನ್ನು ಬಿಟ್ಟಿದ್ದರೆ ಇಂದ್ರಿಯ ನಿಗ್ರಹ ಅಲ್ಲ ಅದು. ಯಾಕೆ ಅಂದರೆ ಪದಾರ್ಥ ಬಿಟ್ಟಿದ್ರೂ ಮನಸ್ಸಲ್ಲೇ ಕೂತಿರುತ್ತೆ, ಹೌದಲ್ವೋ? ಮೈಸೂರು ಪಾಕು ಒಳ್ಳೆ ಇಷ್ಟ, ಕಾಶಿಗೆ ಹೋಗಿ ಗಯಾಕ್ಕೆ ಹೋಗಿ ಬಿಟ್ಟಿರ್ತಾರೆ, ಅವರು ಬಿಡಲ್ಲ, ಬಿಡೋವರೆಗೂ ಬಿಡಲ್ಲ. ಏನಾದರೂ ಬಿಡಿ, ನಿಮ್ಮ ಪಿತೃಗಳಿಗೆ ಪ್ರೀತಿ ಆಗತ್ತೆ ಅಂತ ಹೇಳ್ತಾರೆ. ಏನೂ ಗೊತ್ತಾಗಲ್ಲ, ಯಾವುದೋ ಒಂದು ಒಳ್ಳೆಯದು ಬಿಟ್ಟು ಬಿಡೋಣ ಅಂತ ಬಿಟ್ಟಿರ್ತಾರೆ. ಪದಾರ್ಥ ಬಿಟ್ಟಿರ್ತಾರೆ, ಅದರ ಮೇಲೆ ಆಸೆ ಬಿಟ್ಟಿರಲ್ಲ. ಮಠಕ್ಕೋ ಎಲ್ಲಿಗೋ ಬಂದಿರ್ತಾರೆ, ಎಲೆಯಲ್ಲಿ ಆ ಪದಾರ್ಥ ಹಾಕಿ ಬಿಟ್ಟಿರ್ತಾರೆ. ಬಿಟ್ಟಿದ್ದೇನೆ, ತಿನ್ನಬೇಕೋ ಇಲ್ಲವೋ ಅಂತ ಸಂಶಯ, ಪಾಪ ಬರುತ್ತೇನೋ ಅಂತ, ಒಳಗೇನೋ ತಿನ್ನಬೇಕು ಅಂತಿರುತ್ತೆ. ಆಚಾರ ಹತ್ರ ಬಂದು ಕೇಳುತ್ತಾರೆ, ಒಮ್ಮೆ ತಿಂದರೆ ಅಡ್ಡಿ ಇಲ್ಲಲ್ವಾ ಅಂತ. ಸಹಜ, ಎಲ್ಲರಿಗೂ ಸಹಜ, ಹೇಳುವವರು ಕೇಳುವವರು ಎಲ್ಲರೂ ಬೀಳುವವರೇ. ಆದ್ದರಿಂದ ಇಂದ್ರಿಯ ನಿಗ್ರಹ ಅಂದರೆ ಏನು ಅಂದರೆ ಪದಾರ್ಥದ ಮೇಲೆ ವ್ಯಾಮೋಹ ಕಳಕೊಳ್ಳುವುದೇ ಇಂದ್ರಿಯ ನಿಗ್ರಹ. ಅದಕ್ಕೆ ದಾರಿ ಏನು ಅಂದರೆ ಸುಲಭವಾದ ದಾರಿ ಶಾಸ್ತ್ರ ಹೇಳಿಕೊಟ್ಟಿದೆ. ದಾಸರು ಅದನ್ನು ಬಿಡಿಸಿ ಬಿಡಿಸಿ ಹೇಳಿದರು, ಅರಣ್ಯಕಾಚಾರ್ಯರು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಪದಾರ್ಥ ಇದೆ, ಪದಾರ್ಥದ ಮೇಲೆ ವ್ಯಾಮೋಹ ಹೋಗಬೇಕಾದರೆ ಪದಾರ್ಥವನ್ನು ಬಿಡಬೇಡ, ಪದಾರ್ಥವನ್ನು ಗ್ರಹಿಸ್ತಾ ಇದೆಯಲ್ಲ, ತಗೊಳ್ತಾ ಇದೆಯಲ್ಲ, ಅದು ಮಾಮೂಲಾಗಿ ತಗೊಳ್ತಾ ಇದೆಯಾ, ಚೆನ್ನಾಗಿ ತಗೋ ಅಂತ ಹೇಳ್ತಾರೆ. ಅಂದರೆ ಇನ್ನೂ ಚೆನ್ನಾಗಿ ಪದಾರ್ಥ ತಗೊಂಡರೆ ವ್ಯಾಮೋಹ ಹೋಗಿಬಿಡುತ್ತೆ. ಅಂದರೆ ಒಂದು ಥಾಲಿ ಹಾಲು ಕುಡಿಯೋರು ಒಂದು ತಂಬಿಗೆ ಕುಡಿಯಿರಿ ಅಂತ ಅರ್ಥ ಅಲ್ಲ. ಹೇಗೆ? ಬರೀ ಹಾಲು ಕುಡಿತಾ ಇದ್ದೀಯಾ, ಹಾಲಿನ ಜೊತೆಗೆ ಹಾಲೊಳಗಿರುವ ದೇವರ ರೂಪ ಚಿಂತನೆ ಮಾಡಿ ಕುಡಿ ಅಂತ ಹೇಳ್ತಾರೆ. ಕ್ಷೀರಗತ ರಸರೂಪಗಳು, ಅದಕ್ಕೆ ದಾಸರು ಪಟ್ಟಿ ಕೊಟ್ಟರು, ಕ್ಷೀರಗತ ರಸರೂಪಗಳು 354, ಚಾರು ಘೃತಗತ ರೂಪಗಳು 29 ಅಂತ. ಹರಿಕಥಾಮೃತ ಸಾರ ಬಾಯ್ಪಾಠ ಆಗಿರುತ್ತೆ, ಹಾಲು ಕುಡಿಯೋ ಕಾಲಕ್ಕೆ ನೆನಪಾಯಿತಾ ಅಂದರೆ ಅದು ಪ್ರಶ್ನೆ. ನಮಗೆಲ್ಲ ಬಾಯ್ಪಾಠವೇ, ಅನುಷ್ಠಾನ ಕಾಲಕ್ಕೆ ಯಾಕೋ ಮರೆತು ಹೋಗುತ್ತದೆ. ಸರಿ, ಆ ಪದಾರ್ಥವನ್ನು ನಾವು ಸ್ವೀಕಾರ ಮಾಡುವಾಗ ಪದಾರ್ಥಗತ ಭಗವದ್ ರೂಪವನ್ನು ಚಿಂತನೆ ಮಾಡಿ ಸ್ವೀಕಾರ ಮಾಡುತ್ತಾ ಬಂದರೆ ಏನಾಗುತ್ತೆ? ಒಳಗಿನ ಚರ್ಯೆಯನ್ನು ತಿಳ್ಕೊಂಡು ಮತ್ತು ತಗೊಂಡ್ರೆ ಉತ್ತಮ. ಪದಾರ್ಥಗತ ಭಗವದ್ ರೂಪದ ಸ್ಮರಣೆಯಿಂದ ನಮ್ಮ ಮನಸ್ಸು ಸ್ವಲ್ಪ ಹೇಳಬೇಕು. ಮನಸ್ಸು ಹಾಲು ಕಡೆಗೆ ಓಡತಾ ಇದೆ, ದಿನಾಗ್ಲೂ ಹಾಲು ಕುಡಿಬೇಕು ಹಾಲು ಕುಡಿಬೇಕು ಅಂತ ಓಡತಾ ಇದೆ. ಹಾಲು ಕುಡಿಯಬೇಕು ಅಂತ ಯಾಕೆ ಓಡತಾ ಇದೆ ಅಂದರೆ ಹಾಲು ನನಗೆ ತೃಪ್ತಿ ಕೊಡತಾ ಇದೆ, ಹಾಲಿನಿಂದ ರುಚಿ ಬರತಾ ಇದೆ, ಹಾಲು ನನಗೆ ಸುಖ ಕೊಡತಾ ಇದೆ ಅಂತ ತಗೊಳ್ಳೋದು. ಇಲ್ಲದಿದ್ದರೆ ಬರೀ ಹಾಲು ಯಾರು ತಗೊಳ್ಳಲ್ಲ. ನಾಲಿಗೆ ಚೆನ್ನಾಗಿಲ್ಲ, ಅವತ್ತು ಹಾಲು ಕುಡಿಯುತ್ತೀವಾ? ಕುಡಿಯಲ್ಲ. ಸುಖಕ್ಕಾಗಿ ಪ್ರಯತ್ನ, ನಮ್ಮ ಇಡೀ ಜೀವನ ಸುಖಕ್ಕಾಗಿ ಪ್ರಯತ್ನ. ಹಾಗಾದರೆ ಆ ಪದಾರ್ಥ ನಮಗೆ ಸುಖ ಕೊಡತಾ ಇದೆ ಅಂತ ನಮ್ಮ ಮನಸ್ಸಿಗೆ ಚೆನ್ನಾಗಿ ಪರಿಚಯ ಆಗಿದೆ. ಆಗಬಾರದ ಪರಿಚಯ ಚೆನ್ನಾಗಿ ಆಗಿಬಿಟ್ಟಿದೆ. ಅದಕ್ಕೆ ಮನಸ್ಸು ಓಡಿ ಹೋಗಿ ಪದಾರ್ಥದತ್ರ ಕೂಡತಾ ಇದೆ. ಯದ್ಯಪಿ ಪದಾರ್ಥ ಸುಖ ಕೊಡತಾ ಇದೆಯೋ ಇಲ್ಲವೋ ಅಂತ ನೋಡಿ. ಅದಕ್ಕೆ ದಾಸರು ಒಂದು ಪದ ಮಾಡ್ತಾರೆ, ಕುರುಡನಾಯಿ ಸಂತೆಗೆ ಬಂತೀತಂತೆ, ಅದು ಏತಕ್ಕೆ ಬಂತು, ಖಂಡ ಸಕ್ಕರೆ ಹಿತವಿಲ್ಲವಂತೆ ಕಂಡ ಎಲುಬು ಕಡಿದಿತಂತೆ ಅಂತ ಹೇಳುತ್ತಾರೆ. ಅಲ್ಲ, ಇದು ಹಾಡಿಗೂ ನಮಗೆ ಸಂಬಂಧ ಏನು ಅಂದರೆ, ಆ ನಾಯಿ ಕುರುಡ ನಾಯಿ, ಮಾಮೂಲು ನಾಯಿ ಅಲ್ಲ, ಕುರುಡ ನಾಯಿ, ಎಲುಬಿನಲ್ಲಿ ಮಜ್ಜ ಇರುತ್ತೆ, ಅದರನ್ನು ಅದು ತಿನ್ನುತ್ತೆ. ಆದರೆ ಕುರುಡ ನಾಯಿಗೆ ಅದರಲ್ಲಿ ಏನಿದೆ ಗೊತ್ತಾಗ್ತಾ ಇಲ್ಲ. ಒಳಗೆ ಏನು ಮಜ್ಜ ಇದ್ದರೆ ಅದರನ್ನು ಕಡಿಯುತ್ತೆ, ಕಂಡ ಎಲುಬು ಅಂದರೆ ಏನೂ ಇಲ್ಲದೆ ಒಣಗಿ ಒಟಕರಾದಂಥ ಎಲುಬನ್ನು ಕಡಿಯುತ್ತೆ. ಯಾಕೆ, ಎಲ್ಲಿ ಏನದೋ ಗೊತ್ತಿಲ್ಲ. ಆ ಕಡಿಯುವಾಗ ಈ ಒಣಗಿದ ಎಲುಬನ್ನು ಕಡಿದರೆ ಅದರ ಚೂಪಾದ ಭಾಗ ಅದರ ಬಾಯಿ ಒಳಗೆ ಚುಚ್ಚಿ ರಕ್ತ ಸೋರುತ್ತೆ. ಆ ರಕ್ತ ಸೋರಿದಾಗ ಅದಕ್ಕೆ ಈ ಎಲುಬಿನಿಂದಲೇನೆ ರಕ್ತ ಬರ್ತಾ ಇದೆ ಅಂತ ಅಗದು ಅಗದು ಆನಂದ ಪಡ್ತಾ ಇರುತ್ತೆ. ನಮ್ಮ ಪರಿಸ್ಥಿತಿಯೂ ಅದೇ ಅಂದರು. ಪದಾರ್ಥಗತ ಭಗವದ್ ರೂಪ ನಮಗೆ ಸುಖ ಕೊಡುವಾಗ ಸುಖ ಕೊಡುವ ಸ್ವಾಮಿಯನ್ನ ಬಿಟ್ಟು ಪದಾರ್ಥವೇ ಸುಖ ಕೊಡತಾ ಇದೆ ಅಂತ ಅಗೀತಾ ಇದ್ದೇವಲ್ಲ, ನಮಗೂ ಅದಕ್ಕೂ ವ್ಯತ್ಯಾಸ ಇದೆಯೋ? ಆದರೆ ಪ್ರವಚನವೋ ಪುರಾಣವೋ ಕೇಳಿದ ಕೂಡಲೇ ಬಿಡಲ್ಲ, ದೆವ್ವದಂತೆ ಮನಸ್ಸಿಗೆ ಹತ್ತಿಕೊಂಡಿದೆ. ಹೇಗೆ, ನಮ್ಮ ಸಪ್ಲೈಯರ್ ಪಾತ್ರೆಗೆ ಮಸಿ ಹತ್ತಿದಂತೆ ಹತ್ತಿದೆ ನಮ್ಮ ಮನಸ್ಸಿಗೆ. ಹೌದು, ಪದಾರ್ಥವೇ ಸುಖ ಕೊಡುತ್ತೆ 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 ಅಂತ ಬಿದ್ದಿದೆ. ಈ ಮಸಿಯನ್ನ ಬಿಡಿಸೋದು ಹೇಗೆ? ಅದಕ್ಕೆ ಹೇಳಿದರು, ನಿಗ್ರಹ ಶಬ್ದ ಹೇಳಿದರು. ಪದಾರ್ಥಗತ ಭಗವದ್ ರೂಪವನ್ನು ನಾವು ಸ್ವೀಕಾರ ಮಾಡುತ್ತಾ ಬಂದರೆ, ಚಿಂತನೆ ಮಾಡುತ್ತಾ ಬಂದರೆ, ಹಿಂದಿನ ಕಾಲದಲ್ಲೆಲ್ಲ ಕ್ಯಾಸೆಟ್ ಅಂತಿರ್ತಾ ಇತ್ತು. ಇವಾಗ ಸಿಡಿಗಳು ಬಂದ ಮೇಲೆ ಕ್ಯಾಸೆಟ್ ಪ್ಲೇಯರ್ ಇಲ್ಲ, ಕ್ಯಾಸೆಟ್ ಪ್ಲೇಯರ್ ಅಲ್ಲಿ ಕ್ಯಾಸೆಟ್ ಅಂತ ಹಾಕ್ತಾ ಇದ್ರು. ಆ ಹಾಡು ಹೋಗಬೇಕಾದರೆ ಅದರಲ್ಲಿ ಒಂದು ಬಟನ್ ಇರ್ತಾ ಇತ್ತು, ಎರೇಸಿಂಗ್ ಬಟನ್ ಅಂತ, ಅದರನ್ನ ಪ್ರೆಸ್ ಮಾಡಿದರೆ ಅದು ಹಾಡನ್ನೆಲ್ಲ ತೆಗೆದು ಬಿಡುತ್ತೆ, ಮತ್ತು ಹಾಡಿದರೆ ಆ ಕ್ಯಾಸೆಟ್ ಎಷ್ಟು ಸಲ ಹಾಕಿದ್ರು ಹೊಸ ಹಾಡೇ ಬರುತ್ತೆ. ಹಾಗೆ ನಮ್ಮ ಶರೀರವೇ ಕ್ಯಾಸೆಟ್ ಪ್ಲೇಯರ್ ಆದರೆ ಮನಸ್ಸು ದೊಡ್ಡ ಕ್ಯಾಸೆಟ್ಟು. ಹಿಂದಿನ ಸಂಸ್ಕಾರಗಳೆಲ್ಲ ಕೂತಿವೆ. ಪದಾರ್ಥವೇ ಸುಖ ಕೊಡುತ್ತೆ ಪದಾರ್ಥವೇ ಸುಖ ಕೊಡುತ್ತೆ ಎಂಬ ಹಾಡು ಅದರಲ್ಲಿ ಚೆನ್ನಾಗಿ ಫೀಡ್ ಆಗಿದೆ. ಎರೇಸಿಂಗ್ ಬಟನ್ ಪ್ರೆಸ್ ಮಾಡಬೇಕು. ಯಾವುದು ಅಂದರೆ ಇದೆ, ಯಾವುದು? ಪದಾರ್ಥಗತ ಭಗವದ್ ರೂಪದ ಚಿಂತನೆ ಮಾಡುತ್ತಾ, ಪದಾರ್ಥ ಸ್ವೀಕಾರ ಮಾಡುತ್ತಾ ಬಂದರೆ, ಕೆಂಡ ಗಾಣದೆ ಮುಟ್ಟಿದರೂ ಸರಿ ಕಂಡು ಮುಟ್ಟಲು ದಹಿಸದಿಪ್ಪುದೇ. ಆ ಭಗವದ್ ರೂಪದ ಪದಾರ್ಥಗತ ಭಗವದ್ ರೂಪದ ಚಿಂತನೆ ಏನು ಮಾಡುತ್ತೆ ಅಂದರೆ, ಪದಾರ್ಥವೇ ಸುಖ ಕೊಡತಾ ಇದೆ ಎಂಬ ವಾಸನ, ಹಿಂದಿನ ವಾಸನೆಗಳನ್ನು ಕತ್ತರಿಸಿ ಹಾಕಿ ಅದೇ ಹೊಸ ಹಾಡನ್ನು ಹಾಕಿ ಬಿಡುತ್ತೆ. ಏನು, ದೇವರೇ ಸುಖ ಕೊಡುವುದು, ದೇವರೇ ಸುಖ ಕೊಡುವುದು ಅಂತ ಮನಸ್ಸಿಗೆ ಚೆನ್ನಾಗಿ ಹಿಡಿಸಿಬಿಡುತ್ತೆ. ಆಗ ಮನಸ್ಸು ನಾವು ಹೇಳದೇನೆ ದೇವರ ಕಡೆ ಓಡಿ ಹೋಗುತ್ತೆ. ಇದು ಪ್ರಹ್ಲಾದರಾದರ ಪರಿಸ್ಥಿತಿ. ಅವರು ಹೇಳಿದ್ದದೆ, ನನ್ನ ಮಾತು ಹೇಗೆ ನಮ್ಮ ಮಾತು ಕೇಳದೆ ನಮ್ಮ ಮನಸ್ಸು ಬೇರೆ ಕಡೆ ಹೋಗ್ತಾ ಇದೆಯೋ, ಪ್ರಹ್ಲಾದರಾದರೂ ಹಿಡಿತ ಸೆಳೆದರೂ ಅದು ಹಿಡಿತಕ್ಕಿಲ್ಲದೆ ದೇವರ ಹತ್ರ ಓಡಿ ಹೋಗ್ತಾ ಇದೆ. ಎಷ್ಟು ಅಭ್ಯಾಸ ಆಯಿತು ಆ ಮನಸ್ಸಿಗೆ. ಆ ರೀತಿಯಲ್ಲಿ ಇಂದ್ರಿಯ ನಿಗ್ರಹ ಮಾಡುವ ಸುಲಭವಾದ ಉಪಾಯ ಇದು ಅಂತ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಮಾಡುವ ಪ್ರಯತ್ನ, ಆ ಪ್ರಯತ್ನದಲ್ಲಿ ಹುಟ್ಟಿದ ಭಗವದ್ ರೂಪಗಳ ಗುಂಪನ್ನು ದೇವರಿಗೆ ಕೊಡುವುದೇ ಇಂದ್ರಿಯ ನಿಗ್ರಹ ಸಮರ್ಪಣೆ. ನಂತರ ಸರ್ವಭೂತ ದಯ, ಎಲ್ಲರಲ್ಲಿ ದಯ ತೋರಬೇಕು. ಇಲ್ಲಿ ಎಡವು ಬೀಳ್ತೀವಿ ನಾವು. ಎಲ್ಲರಲ್ಲಿ ಅಂದರೆ ಯಾರಲ್ಲಿ ದಯ ತೋರಬೇಕೋ ಅವರಲ್ಲಿ ತೋರಿ. ವಿಷ್ಣು ದ್ವೇಷಿಗಳ, ವೈಷ್ಣವ ದ್ವೇಷಿಗಳ ಮೇಲೆ ತೋರುವ ದಯ ನಮ್ಮ ನಾಶಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ವಿಷ್ಣು ವೈಷ್ಣವ ದ್ವೇಷಿಗಳನ್ನು ಬಿಟ್ಟು ಮಿಕ್ಕ ವಿಷ್ಣು ಭಕ್ತರ ಮೇಲೆ, ಅಂದರೆ ನಮಕ್ಕಿಂತ ಕಡಿಮೆ ಆದವರ, ತುಂಬ ಕಡಿಮೆ ಆಗಿರ್ತಾರೆ, ಅವರ ಮೇಲೆ ದಯಾ ತೋರಬೇಕು. ನಂತರ ಕ್ಷಮ ಅಂದರು. ಕ್ಷಮಾ ಶಬ್ದಕ್ಕರ್ಥ ಸಹನ ಶಕ್ತಿ. ಅದಕ್ಕೆ ವಾದಿರಾದರು ಹೇಳಿದರು, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ. ಶುದ್ಧ ತಪಸ್ಸು ತಾಳುವಿಕೆ. ಆದ್ದರಿಂದ ನಮಗೆ ಏನೇನು ದಿನದಲ್ಲಿ ಕಷ್ಟ ಬರುತ್ತೆ, ಆ ಕಷ್ಟವನ್ನು ತಟ್ಟಿಕೊಂಡು ಆ ಬಂದ ಕಷ್ಟಗಳೆಲ್ಲ ಈ ಜೀವನದಲ್ಲಿ ದೀಕ್ಷಾ ಅಂತ ದೇವರಿಗೆ ಅರ್ಪಣೆ ಮಾಡಬೇಕು. ಅದೊಂದು ಪುಷ್ಪ. ನಂತರ ದೃಢಜ್ಞಾನಂ, ದೃಢವಾದ ದೇವರಲ್ಲಿ ಜ್ಞಾನ. ಇದು ಹೇಗೆ ಅರ್ಪಣೆ ಮಾಡೋದು? ಹಾ, ನಿನ್ನೆವರೆಗೂ ಚೆನ್ನಾಗಿ ಪ್ರವಚನ ಪಾಠ ಕೇಳಿದವು, ಒಂದು ವಿಷಯದ ಬಗ್ಗೆ ಒಂದು ಹಂತದ ಜ್ಞಾನ ಇತ್ತು. ಇವತ್ತು ಪ್ರವಚನವೋ ಪಾಠವೋ ಕೇಳಿದವು ಯಾರ ಮುಖದಿಂದ, ಆ ವಿಷಯದಲ್ಲಿ ಇವತ್ತು ಇನ್ನೂ ವಿಷಯ ಗೊತ್ತಾಯಿತು, ಸ್ವಲ್ಪ ಚೂರು ಜಾಸ್ತಿ ವಿಷಯ ಗೊತ್ತಾಯಿತು. ಹಾ, ಅಂದರೆ ನಿನ್ನೆಕ್ಕಿಂತ ಇವತ್ತು ಜ್ಞಾನ ದೃಢ ಆಯಿತು, ಚೂರು ದೃಢ ಆಯಿತು. ಆ ದೃಢ ಆದದ್ದು ಅಂದರೆ ದೇವರ ರೂಪಗಳೇ ಬರುತ್ತೆ. ಅಲ್ಲಿ ಹೇಳುತ್ತಾರೆ, ತಿಳಿವಲ್ಲಿ ತಿಳಿಪಲ್ಲಿ ತಿಳಿವಳಿಕೆ ನೀನಾಗಿ. ತಿಳಿಸುವವರಲ್ಲಿ ಭಗವಂತ ನಿಂತು ಅನೇಕ ರೂಪಗಳಿಂದ ಹೊರಟು ತಿಳಿಸ್ತಾನೆ, ತಿಳಿಯುವವರಲ್ಲಿ ಅನೇಕ ರೂಪಗಳಿಂದ ಇದ್ದು ತಿಳ್ಕೊಳ್ಳುತ್ತಾನೆ, ತಿಳಿಸ್ತಾನೆ. ಮಧ್ಯದಲ್ಲಿ ಟ್ರಾನ್ಸ್ಫರ್ ಆಗತ್ತಲ್ಲ ಜ್ಞಾನ ತಿಳುವಳಿಕೆ, ಅದರಲ್ಲೂ ತಾನೇ ಇದ್ದು ಸೇರುವಂತೆ ಮಾಡುತ್ತಾನೆ. ಇಷ್ಟು ರೂಪಗಳ ವ್ಯವಹಾರ ಆದರೆ ತಿಳುವಳಿಕೆ ನಮಗೆ ಬರುತ್ತೆ. ಆದ್ದರಿಂದ ಇವತ್ತು ನಮಗೆ ಚೂರು ಜ್ಞಾನ ಬಂತು ಅಂದರೆ ಇಷ್ಟು ರೂಪಗಳ ಭಗವಂತನ ವ್ಯವಹಾರ ಆಯಿತು, ಅದು ಭಗವದರ್ಪಿತ ಅಂತ ಹೇಳುವುದೇ ದೃಢಜ್ಞಾನ. ನಂತರ ಇದೊಂದು ಪುಷ್ಪ. ಇನ್ನೊಂದು ಪುಷ್ಪ ತಪಃ, ತಪಸ್ಸು ಒಂದು ಪುಷ್ಪ. ತಪಸ್ಸು ಅಂದರೆ ಕಣ್ಣು ಮುಚ್ಚಿ ಕೂಡುವುದಲ್ಲ, ತಪ ಆಲೋಚನೆ ಅಂತ. ದೇವರ ಕುರಿತು ಸತತ ಆಲೋಚನೆ ಮಾಡುವುದು. ಅದು ಕೂತು ಆಗಬಹುದು, ತಿರುಗಾಡತಾನೂ ಆಗಬಹುದು, ನಿಂತು ಆಗಬಹುದು. ಕೂತು ಮಾಡಿದರೆ ಧ್ಯಾನ ತಪಸ್ಸಾಗುತ್ತೆ, ನಿಂತು ತಿರುಗಾಡತ ಕ್ಷಣ ಕ್ಷಣದಲ್ಲಿ ದೇವರಲ್ಲೇ ಮನಸ್ಸಿಡುವುದು ತಪಸ್ಸು. ಇದು ಇವತ್ತಿನ ದಿವಸ ಎಷ್ಟು ಹೊತ್ತು ನಾನು ದೇವರಲ್ಲಿ ಮನಸ್ಸಿಟ್ಟೆ, ಅಷ್ಟೋ ಆ ಮನಸ್ಸಿಟ್ಟ ಕಾಲಕ್ಕೆ ಏನು ವ್ಯಾಪಾರ ನಡೆಯಿತು, ಆ ವ್ಯಾಪಾರದಲ್ಲಿ ಏನು ದೇವರ ರೂಪಗಳು ಹುಟ್ಟಿ ಬಂದುವು ಅದು ನನಗೆ ಗೊತ್ತಿಲ್ಲ. ಆ ರೂಪಗಳು ಹುಟ್ಟಿದ್ದಂತೂ ಸತ್ಯ, ಅದು ನಿನಗರ್ಪಿತ ಸ್ವಾಮಿ ಎಂದರೆ ಭಗವಂತ ಸ್ವೀಕಾರ ಮಾಡುತ್ತಾನೆ. ಧ್ಯಾನಂ, ಧ್ಯಾನ ಮಾಡಬೇಕಂತೆ. ನಿತ್ಯವೂ ಚೂರು ಧ್ಯಾನ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು. ಅದಕ್ಕೆ ಹೇಳುತ್ತಾರೆ, ದೀನನಾಗಿ ಒಂದು ನಿಮಿಷ ಧ್ಯಾನ ಮಾಡಲು ವಿಜಯ ವಿಠಲ ಒಲಿವ. ಇಲ್ಲ, ನಾನು ಎಲ್ಲ ಮಾಡ್ತಾ ಇದ್ದೇನೆ, ಧ್ಯಾನ ಒಂದು ಮಾಡುತ್ತಾ ಇಲ್ಲ, ಏನಾಗುತ್ತೆ ನನಗೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಅವರ ಬಾಯಿಂದ ಹೇಳುತ್ತಾರೆ. ಧ್ಯಾನ ಇಲ್ಲದವನ ಕರ್ಮ, ಧ್ಯಾನವಿಲ್ಲದವನ ಮಿಕ್ಕ ಕರ್ಮಗಳೆಲ್ಲ ಹೇಗಿರುತ್ತೆ ಅಂದರೆ ಗೋಪಾಲದಾಸರು ಹೇಳುತ್ತಾರೆ, ಕೋಣ ನೆದುರಿಗೆ ಕಿನ್ನರೆ ಮೀಟಿದಂತೆ. ವ್ಯರ್ಥ ಅಂದ್ಬಿಡ್ತಾರೆ, ಒಡಕ ಗಡಿಗೆಯಲ್ಲಿ ಹಾಲು ಹಾಕಿದಂತಾಗತ್ತಯ್ಯ ಧ್ಯಾನ ಪ್ರಧಾನ ಅಂತ ಹೇಳುತ್ತಾರೆ. ಆದ್ದರಿಂದ ಚೂರು ಒಂದು ನಿಮಿಷವಾದರೂ ದೇವರ ಮೂರ್ತಿಯನ್ನು ನಿಲ್ಲಿಸಿಕೊಳ್ಳಿಕ್ಕೆ ಪ್ರಯತ್ನ, ಅದು ಧ್ಯಾನ. ನಮ್ಮ ಪಾಲಿಗೆ ಅದನ್ನಾದರೂ ಮಾಡಿ ದೇವರಿಗೆ ಅರ್ಪಣೆ ಮಾಡೋಣ. ನಂತರ ಕೊನೆಯ ಪುಷ್ಪ ಸತ್ಯಂ. ಸತ್ಯ ಅಂದ್ರೇನು? ಇದ್ದದ್ದು ಇದ್ದ ಹಾಗೆ ನುಡಿಯುವುದೇ ಸತ್ಯ ಅಲ್ಲ. ದೇವರಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ಹಿತಕರವಾದ ನುಡಿಯೇ ಸತ್ಯ. ಭಗವಂತನಿಗೆ ಪ್ರೀತಿಕರವಾದ ನುಡಿಯೇ ಸತ್ಯ. ಭಗವಂತ ಒಪ್ಪದಿರುವುದು ಇದ್ದದ್ದು ಇದ್ದ ಹಾಗಿದ್ದರೂ ಸತ್ಯವಲ್ಲ. ಅಶ್ವತ್ಥಾಮ ಸತ್ತ ಅಂತ ಹೇಳು, ಕೃಷ್ಣ ಹೇಳಿದ ಧರ್ಮರಾಜನಿಗೆ. ಧರ್ಮರಾಜನಿಗೆ ಸಂಶಯ. ಅಶ್ವತ್ಥಾಮ ಬದುಕೇ ಇರುವಾಗ ಸತ್ತ ಅಂತ ಹೇಗೆ ಹೇಳಲಿ, ಸುಳ್ಳಾಗುತ್ತೆ. ಸತ್ಯ ಅಂದರೆ ಇದ್ದದ್ದು ಇದ್ದ ಹಾಗೆ ಹೇಳುವುದು ಅಂತ ಹೇಳಿದ. ಕೃಷ್ಣ ಹೇಳಿದ್ದಕ್ಕೆ ಅಶ್ವತ್ಥಾಮ ಸತ್ತ ಅಂತ ಹೇಳತಾ ಕುಂಜರಹ ಅಂತ ಸ್ವಲ್ಪ ಸೇರಿಸಿದ. ಆನೆ ಅಂತ ಮೆಲ್ಲಕ್ಕೆ ಹೇಳಿದ. ಸತ್ತಿತ್ತು ಆನೆ ಒಂದು, ಸತ್ತಿತ್ತು ಅಶ್ವತ್ಥಾಮ ಹೆಸರಿನದ್ದು. ನಾನೇನೋ ಒಳ್ಳೆ ಸತ್ಯವನ್ನು ಹೇಳಿಬಿಟ್ಟೆ ಅಂತ ಅವರಿಗೆ ಕಲ್ಪನೆ ಬಂತು. ಆದರೆ ನಿಜವಾದ ಕಲ್ಪನೆ, ನಿಜವಾದ ಯಥಾರ್ಥ ಸ್ಥಿತಿ ಏನು ಅಂದರೆ, ದೇವರ ಬಾಯಿಯಿಂದ ಅಶ್ವತ್ಥಾಮ ಸತ್ತ ಅಂತ ಬಂದ ಕೂಡಲೇ ಸತ್ತಾಯಿತಲ್ಲಿ, ಬದುಕಿದ್ರೂ ಸತ್ತಂತೇನೆ. ಸ್ವಾಮಿ ಯಾವಾಗ ನುಡಿದ ಮುಗಿದು ಹೋಯಿತು, ಅದರಲ್ಲಿ ಸಂಶಯವಿಲ್ಲ ಅಂತ ನುಡಿಯಬೇಕಾಗಿತ್ತು. ಆ ದೀಕ್ಷೆ ಭೀಮಸೇನ ದೇವರಲ್ಲಿತ್ತು, ಮಿಕ್ಕ್ಯಾರಲ್ಲಿ ಇದ್ದಿಲ್ಲ. ಅದು ತೋರಲಿಕ್ಕೆ ಆ ರೀತಿ ಎತ್ತಿ ತೋರಿದರು. ಆ ರೀತಿಯಲ್ಲಿ ಸತ್ಯ ಅಂದರೆ ಶ್ರೀಹರಿಗೆ ಪ್ರೀತಿಕರವಾದ್ದೇ ಸತ್ಯ, ಅದನ್ನೇ ನುಡಿಯಬೇಕು. ನಂತರ ಇತಿ ಅಷ್ಟೌ ಭಾವಾಭಿಧಾನಿ ಪುಷ್ಪಾಣಿ, ಇಷ್ಟು ಎಂಟು ಭಾವ ಪುಷ್ಪಗಳು. ಇನ್ನ ದೇವರಿಗೆ ಪುಷ್ಪಗಳರ್ಪಣೆ ಮಾಡಿದ್ದಾಯಿತು. ಪುಷ್ಪಗಳರ್ಪಣೆ ಮಾಡಿದ ಮೇಲೆ ದೇವರಿಗೆ ಅನ್ನ ಕೊಡಬೇಕಲ್ಲೋ ನೈವೇದ್ಯಕ್ಕೆ. ಅಲ್ಲಿ ಇನ್ಯಾವ ಅನ್ನ ತರೋದು ಅಂದ್ರೆ ಹೇಳ್ತಾರೆ, ಅನಿರುದ್ಧ ಅಭಿಮನ್ಯಮಾನ ಜ್ಞಾನಜನ್ಯ ರತಿಹಿ ದಿವ್ಯಮನ್ನಂ. ನಮಗೇನು ಜ್ಞಾನ ನಿತ್ಯ ನಿತ್ಯ ಸಿಗುತ್ತಾ ಇದೆ, ಇವತ್ತು ಜ್ಞಾನ ಸಿಕ್ಕಿತು, ಆ ಜ್ಞಾನದಿಂದ ರತಿ ಒಳ್ಳೆ ದೇವರಲ್ಲಿ ಮನಸ್ಸು ಹೋಗ್ತಾ ಇದೆ, ಸಂತೋಷವಾಗಿ ಹೋಗ್ತಾ ಇದೆ. ಆ ರತಿ ಏನಿದೆ ದೇವರಲ್ಲಿ, ರತಿ ಬರ್ತಾ ಇದೆ ಜ್ಞಾನದಿಂದಾಗಿ, ಆ ರತಿಯೇ ದೇವರಿಗೆ ಅನ್ನ. ಇವತ್ತು ಸ್ವಲ್ಪ ಕೇಳಿದವು, ಬೆಳಿಗ್ಗೆದ್ದು ಭಾಗವತ ಕೇಳಿದವು ಅಥವಾ ಪ್ರವಚನದಲ್ಲಿ ಕೇಳಿದವು, ದೇವರ ಕುರಿತು ಕೇಳಿದಾಗ ಆನಂದ ಆಯಿತು, ಕೂಡಲೇ ಸ್ವಾಮಿ ಆನಂದ ಕೊಟ್ಟಿಯ, ನಿನಗಿದು ಅನ್ನ. ಹಾಗೆ ಕೊಡಬೇಕಾದರೆ ಕೊಡಬೇಕು ಅಂತ ನೆನಪಿರಬೇಕಲ್ಲ, ಆ ನೆನಪಿರಬೇಕಾದರೆ ಅನಿರುದ್ಧ ನಾಮಕ ದೇವತೆಯನ್ನ ನಿತ್ಯವೂ ಸ್ಮರಣೆ ಮಾಡಿದರೆ ಅವರು ಕೊಡುತ್ತಾರೆ. ಅದಕ್ಕೆ ಪ್ರಶ್ನೆ ಬರುತ್ತೆ, ಎಷ್ಟು ಜನನ್ನ ಗುರುತಿಟ್ಟುಕೋಬೇಕು? ಒಬ್ಬೊಬ್ಬರು ಒಂದೊಂದು ಕೊಡತಾ ಇದ್ದಾರೆ, ಪದೇ ಪದೇ ಅವರ ಕಾಲಿಗೆ ಬೀಳಬೇಕಲ್ಲ. ಆ ಬೀಳೋದಾದರೂ ನೆನಪಿರಲ್ಲ ನಮಗೆ, ಅವರ ಹೆಸರು ಪಟ್ಟಿಯೇ ನೆನಪಿರಲ್ಲ, ಬುದ್ಧಿ ಬಹಳ ಕಡಿಮೆ ನಮಗೆ ಅಂದರೆ. ಅದಕ್ಕಾಗಿಯೇ ದಾಸರು ಕಕ್ಷಾ ತಾರತಮ್ಯ ಸಂಧಿ ಅಂತ ಒಂದು ಮಾಡಿದರು. ಈಗ ಅರ್ಥ ಆಗುತ್ತೆ, ಕಕ್ಷಾ ತಾರತಮ್ಯ ಸಂಧಿ ಅಂದರೆ ಏನೋ ದೇವತೆಗಳಿದ್ದಾರೆ, ಒಬ್ಬರಿಗಿಂತ ಒಬ್ಬರು ದೊಡ್ಡವರು, ಆ ಪಟ್ಟಿ ಕೊಟ್ಟಿದ್ದಾರೆ, ಹೇಳಿದರೆ ಇಷ್ಟು ಪುಣ್ಯ ಬರುತ್ತಂತೆ ಅಂತ ಹೇಳೋದಲ್ಲ. ಎಲ್ಲರೂ ಇದ್ದಾರೆ, ತಾರತಮ್ಯದಿಂದ ಕೂಡಿದ್ದಾರೆ, ಒಬ್ಬೊಬ್ಬರನ್ನ ಕೇಳಿದರೆ ನಮಗೆ ಬೇಕಾದ ಒಂದೊಂದು ಕೊಡುತ್ತಾರೆ. ನಾವು ಕೇಳಲೇಬೇಕಾದ ಪರಿಸ್ಥಿತಿ ದೇವ ಕೊಟ್ಟಿದ್ದಾನೆ. ಅವರನ್ನ ನಿತ್ಯವೂ ಎಲ್ಲರನ್ನ ಸ್ಮರಣೆ ಮಾಡಿದರೆ ಅವರು ಒಬ್ಬೊಬ್ಬರಲ್ಲದೆ ಎಲ್ಲರೂ ನಮಗೆ ಏನು ಬೇಕೋ ಅದು ಕೊಡತಾ ಹೋಗ್ತಾರೆ. ದೃಷ್ಟಿ ಇಷ್ಟಿರಬೇಕು. ನಿಮ್ಮ ಸ್ತೋತ್ರ ಮಾಡ್ತಾ ಇದ್ದೇನೆ, ಒಂದು ಗಂಟು ಪುಣ್ಯ ಕೊಡಿ ಅಂತಲ್ಲದೆ ನನಗಿದು ಕೊಡಿ ಇದು ಕೊಡಿ, ಯಾರು ಯಾರು ಏನು ಕೊಡ್ತಾರೆ ತಿಳ್ಕೊಂಡು ಆ ಅಂಗಡಿಗೆ ಹೋಗಿ ಅದು ಕೇಳಿದ್ರೆ ಅವ್ರು ಕೊಡ್ತಾರೆ. ಕಿರಾಣಿ ಶಾಪ್ ಹೋಗಿ ಪೇಂಟ್ ಡಬ್ಬ ಕೊಡು ಅಂದ್ರೆ ಅವ್ರು ಕೊಡ್ತಾರೋ? ಕೊಡಲ್ಲ. ಆ ರೀತಿಯಲ್ಲಿ ಯಾವ ಯಾವ ದೇವತೆಗಳು ಏನೇನು ಕೊಡ್ಲಿಕ್ಕಿದ್ದಾರೆ ಚೆನ್ನಾಗಿ ತಿಳಿಯಬೇಕು, ತಿಳಿದು ಅವರನ್ನ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಅನಿರುದ್ಧ ನಾಮಕ ದೇವತ ನಮಗೆ ಕೊಡುವಂಥದ್ದು ಯಾವುದು ಅಂದರೆ, ಜ್ಞಾನ ಬಂದಾಗ ರತಿ ಬಂದರೆ ಅಂದರೆ ದೇವರಲ್ಲಿ ಮನಸ್ಸು ಬಂದರೆ ಕೂಡಲೇ ಅದನ್ನು ದೇವರಿಗೆ ಅನ್ನ ಅಂತ ಕೊಡುವ ಬುದ್ಧಿ ಕೊಡುತ್ತಾರವರು. ನಂತರ ದೇವರಿಗೆ ಅನ್ನ ಕೊಟ್ಟು ನೀರು ಕೊಡದಿದ್ರೆ ಹೇಗೆ? ಹತ್ತು ಭಕ್ಷ್ಯ ಹಾಕಿ ಊಟ ಹಾಕಿರ್ತಾರೆ, ನೀರೊಂದು ಬಡಿಸಿರಲ್ಲ. ಊಟ ಮಾಡಿದ್ದವರು ಏನಂತಾರೆ, ಹತ್ತು ಭಕ್ಷ್ಯ ಹಾಕಿದ್ರು ಅಂತ ಹೇಳಲ್ಲ, ನೀರೂ ಹಾಕಿಲ್ಲ ಅಂತ ಹೇಳಿ ಹೋಗ್ತಾರೆ. ಆದ್ದರಿಂದ ನೀರಿಗೆ ಪ್ರಾಧಾನ್ಯ ಇದೆ. ಆ ನೀರು ನೋಡಿ ಯಾರು ಹೇಳುತ್ತಾರೆ ಅಂದರೆ, ಅಹಂಕಾರಿಕ ಪ್ರಾಣ ಅಭಿಮನ್ಯಮಾನ ಜ್ಞಾನಜನ್ಯ ರತಿಜನ್ಯ ವಿಷಯ ಅಲಂಬುದ್ಧಿ ರೂಪ ತೃಪ್ತಿ ಆಪಹ. ಜ್ಞಾನದಿಂದಲೇನೋ ದೇವರಲ್ಲಿ ರತಿ ಬಂತು. ಆ ರತಿಯಿಂದ ಏನು ಹುಟ್ಟುತ್ತೆ ಅಂದರೆ, ಸಾಕು ಈ ಸಂಸಾರದಲ್ಲಿ ಅನುಭವಿಸಿದ್ದು ಅಂತ. ಅದು ಒಮ್ಮೆಲೇ ಬರಲ್ಲ, ಚೂರು ಚೂರು ಬಂದು ಬಿಟ್ಟು ಹೋಗ್ತಾ ಇರುತ್ತೆ ನಮಗೆ. ಸಾಕಪ್ಪ ಅಂತ ಒಂದು ಸಲ ಅಂದು ಮತ್ತು ಓಡುತ್ತಾ ಇರ್ತೇವೆ. ಆ ಬಂದಾಗ ಅದಕ್ಕೆ ಹಿಡಕೋ ಬಿಡಬೇಡ ಅಂತ. ದೇವರು ಯಾವ ಕ್ಷಣದಲ್ಲಿ ಚೂರು ವೈರಾಗ್ಯ ಕೊಡ್ತಾನೋ ಸಾಕಪ್ಪ ಅಂತ. ದೇವರ ಜ್ಞಾನ ಬಂತು, ಅದರಿಂದ ದೇವರಲ್ಲಿ ಮನಸ್ಸು ಬಂತು. ಆ ಬಂದಾಗ ದೃಷ್ಟಾಂತ ಹೇಳಬೇಕಾದರೆ, ಒಳ್ಳೆ ಸ್ವಾಮಿಗಳದ್ದೇ, ಯಾರೋ ಸ್ವಾಮಿಗಳದ್ದು ಒಳ್ಳೆ ಕ್ಯಾಸೆಟ್ ಕೇಳ್ತಾ ಇದ್ದೀರಾ, ಒಳ್ಳೆ ಪ್ರವಚನದ್ದು ಕೇಳ್ತಾ ಇದ್ದೀರಾ, ಆನಂದ ಆಗ್ತಾ ಇದೆ. ಮನೆಯಲ್ಲಿ ಕೇಳಿದ್ರು, ಫಲಾರಕ್ಕೆ ಬರ್ತೀರಾ, ಸ್ವಲ್ಪ ಇರು, ಫಲಾರ ಇವಾಗ ಬೇಡ, ಕೇಳ್ತಾ ಇದ್ದೇನೆ ನಾನು, ಮತ್ತು ಬರ್ತೇನೆ. ಸಾಕು, 10 ನಿಮಿಷ ಆದರೂ ವೈರಾಗ್ಯ ಬಂತಲ್ಲ ಫಲಾರದ ಮೇಲೆ. ಅದು ದೇವರಿಗೆ ನೀರು. ಆದ್ದರಿಂದ ಇದು ವಿಶೇಷವಾಗಿರತಕ್ಕ, ಇದು ಕೊಡಬೇಕಾದರೆ ನಾವೇನು ನಿತ್ಯವೂ ಮಾಡುತ್ತಾನೆ ಇರ್ತೀವಿ ಹಾಗೆ. ಆದರೆ ಆ ಸಂದರ್ಭದಲ್ಲಿ ಇಷ್ಟಾದರೂ ವೈರಾಗ್ಯ ಬಂತಲ್ಲ, ಅಲಂ ಬುದ್ಧಿ, ಸಾಕು ಅಂತ ಬುದ್ಧಿ ಬಂತಲ್ಲ, ಇದು ಕೊಟ್ಟದ್ದು ಯಾರು? ಅಹಂಕಾರಿಕ ಪ್ರಾಣದೇವರು. ಅವರನ್ನು ಸ್ಮರಣೆ ಮಾಡಿದರೆ ಅದು ಬಂದಾಗ ಕ್ಷಣದಲ್ಲಿ ಸ್ವಾಮಿ ಇದು ನೀರು ನೀರು ಅಂತ ಅರ್ಪಣೆ ಮಾಡುವ ಬುದ್ಧಿ ಕೊಡುತ್ತಾರೆ. ನಂತರ ಮುಂದೆ ಹೇಳ್ತಾರೆ, ಮುಖ್ಯ ಪ್ರಾಣ ಅಭಿಮನ್ಯಮಾನ ಸ್ವರೂಪ ಆವಿರ್ಭಾವ ಏವ ಸುವರ್ಣ ಪುಷ್ಪಂ. ನಮ್ಮ ಸ್ವರೂಪ ಆವಿರ್ಭಾವ ಆಗುವುದೇ ದೇವರಿಗೆ ಸುವರ್ಣ ಪುಷ್ಪ ಅಂದ್ರು. ಅಲ್ಲ, ಇನ್ನೂ ಆಗ್ಲೇ ಇಲ್ಲ, ಯಾವಾಗುತ್ತೋ ಗೊತ್ತಿಲ್ಲ, ಇವಾಗೆ ಸುವರ್ಣ ಪುಷ್ಪ ಅಂದ್ರೆ ಹೇಗೆ ಅಂದ್ರೆ, ನಿತ್ಯವೂ ಚೂರಾಗುತ್ತೆ. ಸುಷುಪ್ತಿಯಲ್ಲಿದ್ದಾಗ ದೇವರು ನಮ್ಮ ಸ್ವರೂಪದ್ದೇ ಸುಖ. ಎಷ್ಟು ಸಾಸಿವೆ ಕಾಳಲ್ಲಿ ಎಷ್ಟೋ ಪಾಯಿಂಟ್ 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 ನಾಟ್ ಚೂರು ಸುಖ ಕೊಡತಾನಾತ. ಆ ಸ್ವರೂಪ ಸುಖ ನಮಗೆ ತೋರ್ತಾ ಇದ್ದಾನಲ್ಲ, ಅದು ದೇವರಿಗೆ ಸುವರ್ಣ ಪುಷ್ಪ. ಅಥವಾ ಆಚಾರ್ಯರ ಪಾದ ಹಿಡಿದಿದ್ದೇವೆ ನಾವು, ಮೋಕ್ಷ ಬರುವುದು ಖಚಿತ, ಮುಂದೆ ನಮಗೆ ಸ್ವರೂಪ ಆವಿರ್ಭಾವ ಆಗುವುದು ಖಚಿತ, ಈಗಲೇ ದೃಢವಾಗಿ ಕೃಷ್ಣ ನಿನಗರ್ಪಿತ ಅಂತ ಕೊಟ್ಟರೆ ಒಳ್ಳೆ ಸುವರ್ಣ ಪುಷ್ಪ ಆಗುತ್ತೆ. ಆದ್ದರಿಂದ ಇದು ಸುವರ್ಣ ಪುಷ್ಪ. ನಂತರ ಪ್ರಾರ್ಥನಾ, ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ ಹೇಳ್ತಾ ಇದ್ದಾರೆ. ಬಿಂಬರೂಪೋ ಹರಿಹಿ ಪೂರ್ಣ ನಿರ್ದೋಷ, ನನ್ನ ಬಿಂಬರೂಪಿ ಹರಿ ಸ್ವಾಮಿ ನೀನು ಪೂರ್ಣ ನಿರ್ದೋಷ, ಪೂರ್ಣ ಜ್ಞಾನ, ಪೂರ್ಣ ಜ್ಞಾನವಂತ, ಪೂರ್ಣ ಆನಂದ, ನೀನು ಪೂರ್ಣ ಆನಂದವಂತ, ಪೂರ್ಣ ಮಮ ಸ್ವಾಮಿ ನೀನು ಪೂರ್ಣನಾಗಿದ್ದೀಯಾ ಅಂತ ಹೇಳತಾ ಕೊನೆಗೆ ಒಂದು ಸೇರಿಸಿದ್ರು, ಮಮ ಸ್ವಾಮಿ. ಇದನ್ನೇ ಹೇಳುತ್ತಾರೆ, ನಮಗೆ ಅನೇಕ ಗುಣಗಳಿಲ್ಲಿ ಬಂತು, ಅನೇಕ ಗುಣಗಳನ್ನು ಉಪಾಸನೆ ಮಾಡುವ ತಾಕತ್ತಿಲ್ಲ, ಯೋಗ್ಯತೆ ಇಲ್ಲ, ಬರೀ ಚಿಂತನೆ ಮಾತ್ರ ಮಾಡುವುದು. ಉಪಾಸನೆಗೆ ಎಟಕುವುದು ಯಾವುದು ಅಂದರೆ, ಸತ್, ಚಿತ್, ಆನಂದ, ಆತ್ಮ ಅಂತ 4 ಗುಣಗಳು. ಅದು ಎಲ್ಲರಿಗೂ ಇಲ್ಲ, ಮಾನುಷೋತ್ತಮರಿಗೆ 4 ಗುಣಗಳು. ಹಾಗಾದರೆ ನಾವು ಅಧಮರೇ ಅಂತ ಇಟ್ಟುಕೊಳ್ಳೋಣ, ನಮಗೆ ಏನಾದರೂ ಬರುತ್ತೋ ಅಂದರೆ, ಮಾನುಷೋತ್ತಮರಾಗಲಿ ಅಧಮರಾಗಲಿ ಎಲ್ಲರೂ ಮಾಡಲೇಬೇಕಾದ ಒಂದು ಗುಣ ಉಪಾಸನೆ ಕಂಪಲ್ಸರಿ. ಯಾವುದು ಅಂದರೆ ಆತ್ಮ ಇತಿ, ಆತ್ಮ ಅಂತ ಉಪಾಸನೆ ಮಾಡಬೇಕು. ಆತ್ಮ ಅಂದರೆ ಅರ್ಥ ಏನು ಅಂದರೆ, ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ, ನನ್ನ ಸ್ವಾಮಿಯಾದ ಬಿಂಬರೂಪಿ ಭಗವಂತನೇ ಎಲ್ಲರಿಗೂ ಪತಿಯಾಗಿದ್ದಾನೆ, ಬ್ರಹ್ಮಾಂಡಕ್ಕೆ ಒಡೆಯಾಗಿದ್ದಾನೆ ಅಂತ ಸತತ ಚಿಂತನೆ ಮಾಡುವುದೇ ಉಪಾಸನೆ. ಅಂದರೆ ಯಾವಾಗ ಯಾವಾಗ ಮಾಡಬೇಕು ಅಂದರೆ, ಇಂಥ ಕಾಲಕ್ಕೂ ಬಿಡಬೇಡಿ ಅಂದರೆ ಗೊತ್ತಾಗುತ್ತೆ. ಆಚಾರದ ಹೇಳುತ್ತಾರೆ, ಆಪದ್ಯಪಿ ಅಂತ ಹೇಳುತ್ತಾರೆ, ತಲೆಯ ಕುತ್ತಿಗೆ ಮೇಲೆ ಖಡ್ಗ ಇಟ್ಟಾಗಲೂ ಈ ಚಿಂತನೆ ಬಿಡಬೇಡ, ಮಮಸ್ವಾಮಿ ಮಮಸ್ವಾಮಿ ಎಂಬುದು ಬಿಡಬೇಡ. ಅದಕ್ಕೆ ಹೇಳ್ತಾ ಇದ್ದಾರೆ ಮಮಸ್ವಾಮಿ. ಅಪ್ಪ, ಇದು ಆತ್ಮ ಗುಣ ಉಪಾಸನೆ ಸಂಸ್ಕೃತದಲ್ಲಿ ಬಂತು, ಹೆಂಗಸರಿಗೆ ಗತಿಯೇನು, ಅದನ್ನು ಉಪಾಸನೆ ಮಾಡಲಿಕ್ಕೆ ಅರ್ಥ ದೊಡ್ಡದಾಯಿತು. ಸುಲಭವಾಗಿ ಏನಾದರೂ ವಾಕ್ಯ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ದಾಸರದಕ್ಕೆ ಬಂದರು. ಶಾಸ್ತ್ರದ ಸಂಸ್ಕೃತ ಪಂಕ್ತಿಗಳನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿಕೊಟ್ರು. ಎನ್ನ ಸ್ವಾಮಿ, ನೀನು ಸರ್ವಸ್ವಾಮಿ, ಭಿನ್ನರಹಿತ, ಅಖಿಲ ಜಗದ ಅಂತರ್ಯಾಮಿ. ಎಷ್ಟು ವ್ಯತ್ಯಾಸ ಉಂಟು, ಏನೂ ವ್ಯತ್ಯಾಸ ಇಲ್ಲ. ಸಂಸ್ಕೃತ ಪಂಕ್ತಿಯನ್ನು ಹಾಗೇ ತೆಗೆದುಕೊಟ್ರು. ಇದು ನಮ್ಮಲ್ಲಿ ಉಸಿರಾಟದಂತೆ ಬರಬೇಕು. ಪೂರ್ಣ ಮಮಸ್ವಾಮಿ. ಸರಿ, ದೇವ ಕೇಳಿದ, ಏನು ಬೇಕು ನಿನಗೆ? ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ. ಹೇ ಕೃಷ್ಣ ಕಮಲೇಕ್ಷಣ, ನನಗೆ ಕರಾವಲಂಬನಂ ದೇಹಿ, ಕೈಯ ಆಸರೆ ಕೊಡು. ಯಾಕೆ ರಾಮ ನರಸಿಂಹ ಎಲ್ಲರಿರುವಾಗ ಕೃಷ್ಣನನ್ನೇ ಯಾಕೆ ಕರೆದದ್ದಿಲ್ಲಿ? ಅಂದರೆ ಕೃಷ್ಣ ಪ್ರಾಯಶಃ ಇವರಿಗೆ ಉಪಾಸನಾ ಮೂರ್ತಿಯ ಅಂದರೆ ಇಲ್ಲ. ಕಲಿಕಾಲದಲ್ಲಿ, ಕಲಿಯುಗದಲ್ಲಿ ನಾವು ನೆನೆಯಬೇಕಾದ ರೂಪ ಕೃಷ್ಣ. ದ್ವಾಪರ ಯುಗದಲ್ಲಿ ಅವರು ನೆನೆದ ರೂಪ ಭಾಗವತದಲ್ಲಿ ಬರುತ್ತೆ. ಯಾವ ಯಾವ ಯುಗ ಮೂರ್ತಿ ಯಾರು ಯಾರು ಅಂತ ಹೇಳಿದಾಗ, ದ್ವಾಪರ ಯುಗದಲ್ಲಿ ಎಲ್ಲರೂ ರಾಮಾರ್ಪಣ ಬಿಟ್ರು, ಅದಕ್ಕೆ ಕಲಿಯುಗದಲ್ಲಿ ಕೃಷ್ಣಾರ್ಪಣ ಬಿಡುತ್ತೇವೆ. ಯಾಕೆ? ಹಿಂದಿನ ರೂಪ, ದ್ವಾಪರ ಯುಗದಲ್ಲಿರುವ ರೂಪ, ಆ ರೂಪಕ್ಕೆ ಕೃಷ್ಣಾರ್ಪಣ ಬಿಡುವುದು. ಅದಕ್ಕೆ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ರೀಕೃಷ್ಣ ಕಮಲೇಕ್ಷಣ ಇಲ್ಲಿ ಹೇಳ್ತಾ ಇದ್ದಾರೆ. ಭವ ಪಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತಂ. ನಾನು ಈ ಸಂಸಾರವೆಂಬ ಕೆಸರಿನ ಸಮುದ್ರ, ನೀರಿನ ಸಮುದ್ರದಲ್ಲಾದರೂ ಸ್ವಲ್ಪ ಮೇಲಕ್ಕೆ ಬರಬಹುದು, ಬಿದ್ರೆ ಇದು ಕೆಸರಿನ ಸಮುದ್ರ. ಈ ಕೆಸರಿನ ಸಮುದ್ರದಲ್ಲಿ ಶಾಶ್ವತಂ ಮಜ್ಜತಃ ಬಿದ್ದು ಹೋಗ್ತಾ ಇದ್ದೇನೆ. ಶ್ರೀಹರಿಯೇ ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವ ಅಚ್ಯುತ ಅವ್ಯಯ. ಹೇ ವಾಸುದೇವ, ಅಚ್ಯುತ ಅವ್ಯಯ, ನಾಶರಹಿತ, ನೀನು ನನ್ನನ್ನು ರಕ್ಷಣೆ ಮಾಡು ಈ ಸಂಸಾರ ಸಮುದ್ರದಿಂದ, ಕೆಸರಿನ ಸಮುದ್ರದಿಂದ ರಕ್ಷಣೆ ಮಾಡು. ನಂತರ ಮಾಂ ಸಮುದ್ರ ಗೋವಿಂದ ದುಃಖ ಸಂಸಾರ ಸಾಗರಾತ್ ಇತಿ ಪ್ರಾರ್ಥನಂ. ಹೇ ಸ್ವಾಮಿ ಗೋವಿಂದ, ಈ ದುಃಖ ಸಂಸಾರ ಸಾಗರದಿಂದ ನನ್ನನ್ನು ಉದ್ಧಾರ ಮಾಡು ಎಂಬುದು ಪ್ರಾರ್ಥನೆ. ಹೇಳಿದ್ದಕ್ಕೆ ಮಾಡಿಬಿಡುತ್ತೇವೆ, ಹೇಗಿರುತ್ತೆ ಅಂತ ಒಂದು ಸಲ ನೋಡೋಣ. ದೇವರ ಹತ್ರ ನಿಂತು ಬೆಳಿಗ್ಗೆ, ಸ್ವಾಮಿ ದುಃಖ ಸಂಸಾರ ಸಾಗರ ಉದ್ಧಾರ ಮಾಡು ಅಂತ ಹೇಳಿದರೆ ದೇವ ಪಕ್ಕನೆ ನಕ್ಕು ಬಿಡ್ತಾನೆ. ಯಾಕೆ ಅಂದರೆ ನಮಗಿನ್ನ ಸಂಸಾರ ದುಃಖ ಆಗಲಿಲ್ಲ. ಹೊತ್ತು ಹೊತ್ತಿಗೆ ಫಲಹಾರ ಕಾಫಿ ಎಲ್ಲ ಆಗ್ತಾ ಇದೆ, ಬೆಳಿಗ್ಗೆ ನ್ಯೂಸ್ ಪೇಪರ್ ಬರ್ತಾ ಇದೆ. ಒಂದು ಹೊತ್ತು ನ್ಯೂಸ್ ಪೇಪರ್ ಓದಿ 10 ನಿಮಿಷ ವಾಕಿಂಗ್ ಹೋಗಿ ಬಂದು ನಂತರ ಏನೋ ಒಂದು ದೇವರ ಪೂಜಾ ಮುಗಿಸಿ ನಂತರ ತೀರ್ಥ ಪ್ರಸಾದ ಬಿಸಿ ತೀರ್ಥದ ಮುಗಿಸಿ ಮಧ್ಯಾಹ್ನ ಊಟವೂ ಮುಗಿಸಿ ಮಧ್ಯಾಹ್ನ ನಮ್ಮವ್ರ ಜೊತೆ ಮಾತಾಡಿ ಸಾಯಂಕಾಲ ಪ್ರವಚನಕ್ಕೋ ಎಲ್ಲಿಗೋ ಹೋಗಿ ಮತ್ತು ಮನೆಯಲ್ಲಿ ಕೂತು ಚೆನ್ನಾಗಿ ಊಟ ಮಾಡಿ ಎಲ್ಲರೂ ಸರಿ ಮಾತಾಡಿ ಚೆನ್ನಾಗಿ ಇರ್ತಾ ಇದ್ದೇವೆ ನಾವು. ಸಂಸಾರ ದುಃಖ ಎಲ್ಲ ಆಯಿತು ನಮಗೆ, ಎಲ್ಲಿ ಇಲ್ಲ. ಅದಕ್ಕೆ ದಾಸರು ಹೇಳುತ್ತಾರೆ, ವಿಜಯದಾಸರು ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಬಂದವರು, ಆಚೆ ಕಡೆಯವರು, ಸ್ವಲ್ಪ ಖಾರ ಜಾಸ್ತಿ, ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ. ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರುವುದು ಕಾಣೋ. ನನಗೆ ವೈರಾಗ್ಯವೇ ಬರಲಿಲ್ಲ ಸ್ವಾಮಿ, ಸುಮ್ಮನೆ ನಿನ್ನೆದುರಿ ಕೂತು ಸಂಸಾರ ದುಃಖ ಸಾಗರ ಅಂದರೆ ನಾಟಕ ಆಡಿದ್ದಂಗೆ ಆಗುತ್ತೆ, ದೇವರ ಎದುರಿಗೂ ನಾಟಕವೋ. ಅದಕ್ಕೆ ದೇವರಲ್ಲಿ ಕೇಳಬೇಕಾಗಿದ್ದಿಷ್ಟೇ. ಈ ಸಂಸಾರ ಬಹಳ ಘೋರವಾದ್ದು. ಎಂಥದ್ದು ಅಂದರೆ ನನಗೆ ವಿಷಪ್ರಾಯವಾಗಿದೆ, ಆದರೂ ನನಗೆ ಅಮೃತದಂತೆ ಕಾಣಿಸ್ತಾ ಇದೆಯಪ್ಪ. ಮೊದಲು ನನ್ನ ಬುದ್ಧಿಯನ್ನು ತಿದ್ದು, ನಿನ್ನ ಪಾದ ಹಿಡಿಯುವಂಥ ಎಂದರೆ ಈ ಸಂಸಾರದ ಮೇಲೆ ಹೇಸಿಗೆ ಕೊಡು. ಗೋಪಾಲದಾಸರು ಕೇಳುತ್ತಾರೆ, ನಿನ್ನ ಬಿಟ್ಟು ಅನ್ಯ ಎನಗೆ ವಮನ ಸಮವೆನಿಸಲಿ, ವಾಂತಿಗೆ ಸಮಾನವಾಗಲಿ. ನಾವು ಏನು ಮಾಡ್ತಾ ಇದ್ದೇವೆ, ದೇವರೂ ಬೇಕು ಸಂಸಾರವೂ ಬೇಕು, ಎರಡೂ ಬೇಕು, ಮಿಕ್ಸ್ ಮಾಡಿ ತಗೊಂತಾ ಇದ್ದೇವೆ, ಕಲಸಿ ಕಲಸಿ ತುತ್ತು ತಗೊಂತಾ ಇದ್ದೇವೆ. ದಾಸರು ಹೇಳಿದರು, ಅಪ್ಪ ರುಚಿಯಾಗಿದೆಯಾ? ಬಹಳ ರುಚಿಯಾಗಿದೆ, ಚೆನ್ನಾಗಿದೆ. ಹೇಗಿದೆ ಗೊತ್ತೋ? ಕೆನೆ ಮೊಸರು ತುತ್ತು ಮಾಡಿ ನೊಣ ಬೆರಸಿ ಉಂಡಂತೆ. ದೇವರೇ ಬೇಕು ಅಂತಿಲ್ಲದೆ ಸಂಸಾರವೂ ಬೇಕು ಅಂತ ಹೇಳಿದರೆ ಹಣೆ ಬರ ಹೀಗಿರುತ್ತೆ. ಆದರೆ ಬರಲ್ಲ, ಎಷ್ಟು ಹೇಳಿದ್ರು ಬರಲ್ಲ, ಕೇಳಿದ್ರು ಬರಲ್ಲ, ಆತ ಕೊಡಬೇಕು. ಅದಕ್ಕೆ ದಾಸರು ಹೇಳುತ್ತಾರೆ, ದೇವ ನಿನ್ನಲ್ಲಿ ಭಕುತಿ ಕಂಡರೆ ಬಾರದು, ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವಾಗ ದನಕ. ಅಲ್ಲಿ ಅಳಬೇಕು ಕೊನೆಗೆ, ಸ್ವಾಮಿ ನೀನೇ ಬೇಕು ಅಂತ ಅಳುವ ಭಾಗ್ಯ ಕೊಡಯ್ಯ. ಅಳಬೇಕಾದರೆ ಅತ್ತವರ ಪಾದ ಹಿಡಿಯಬೇಕು. ಯಾರ ಅತ್ತದ್ದು? ಹುಟ್ಟಿದ ಕೂಡಲೇ ನನಗೆ ನನ್ನ ಒಳಗಿರುವ ಮೂರ್ತಿಯ ಉಪಾಸನೆ ಮಾಡಲಿಕ್ಕೆ ಅಂಕಿತ ನಾಮ ದೇವರ ಹೆಸರು ಕೊಡುವಂತ ಅತ್ತವರು. ಆ ದೇವರನ್ನ ಉಪಾಸನೆ ಮಾಡಲಿಕ್ಕೆ ಶ್ರದ್ಧಾ ಎಂಬ ಪತ್ನಿಯನ್ನು ಕೊಡುವಂತ ಅತ್ತವರು. ದೇವರನ್ನ ಯಾವ ಸ್ಥಾನದಿಂದ ಉಪಾಸನೆ ಮಾಡಲಿ ಆ ಸ್ಥಾನ ಕೊಡುವಂತ ಅತ್ತ ರುದ್ರದೇವರು ಬೇಕು. ಹೀಗತ್ರವರು ಸುಮ್ಮನೆ ಅತ್ತಿಲ್ಲ, ರೋದನಾಥ ರುದ್ರಹ ಅಂತ ಹಿಡಿದುಕೊಳ್ಳೆ ಫಕ್ ಅಂತ ನಗು ಬರುತ್ತೆ ನಮಗೆ, ಅಯ್ಯೋ ಅತ್ತದ್ದಕ್ಕೆ ರುದ್ರದೇವರು ಅಂತ. ಅವರು ಹೆಸರಿಗಾಗಿ ಅತ್ತರು, ಹೆಂಡತಿಗಾಗಿ ಅತ್ತರು, ಸ್ಥಾನಕ್ಕಾಗಿ ಹತ್ರು, ನಮ್ಮಂತೆ ಹತ್ರಲ್ಲ ಅಂದ್ರೆ ಹಾಗಲ್ಲ. ಒಂದು ನೆನಪಿರಬೇಕು, ಜಾತಾಪರೋಕ್ಷಿಗಳವರು, ಹುಟ್ಟಿನಲ್ಲೇ ಅಪರೋಕ್ಷವರಿಗೆ. ಅಪರೋಕ್ಷ ಜ್ಞಾನಿಗಳ ಸ್ಥಿತಿಯನ್ನು ಗೊತ್ತೋ, ಸ್ತಬ್ಧೋ ಭವತಿ, ಮತ್ತೋ ಭವತಿ, ಆತ್ಮಾರಾಮೋ ಭವತಿ, ಏನೂ ಬೇಡ ಸ್ವಾಮಿ ಸಾಕು ಅಂತ ಕೂತಿರ್ತಾರೆ. ಹುಟ್ಟಿದ ಕೂಡಲೇ ರುದ್ರದೇವರ ಪರಿಸ್ಥಿತಿ ಅದು. ಅವರಿಗೆ ಹೆಸರೇ ಮೇಲೆ ವ್ಯಾಮೋಹವೋ, ಹೆಂಡತಿಯ ಮೇಲೆ ವ್ಯಾಮೋಹವೋ, ಸ್ಥಾನದ ಮೇಲೆ ವ್ಯಾಮೋಹವೋ, ಯಾವ ಹೆಂಡತಿಯನ್ನ ಜಗತ್ತೆಲ್ಲ ನೋಡಿ ಬೆಚ್ಚಿ ಬೀಳುತ್ತೋ ಅಂಥ ಸೌಂದರ್ಯ ರಾಶಿ ಹೇಳಿಕೊಂಡಂತೆ. ನನ್ನ ಸೌಂದರ್ಯ ಯಾವ ಪುರುಷನ ಮನಸ್ಸನ್ನು ಚೂರೂ ಕದಲಿಸಲ್ಲವೋ ಅಂಥವನನ್ನ ಗಂಡಾಗಬೇಕು ಅಂದ್ರೆ ಬಂದವರು ರುದ್ರದೇವರು. ಪಾರ್ವತೀ ದೇವಿಯ ಸೊಬಗೆಗೆ ಚೂರೂ ಮೆಚ್ಚಿಲ್ಲ, ಅಂಥವ ಹೆಂಡತಿ ಬೇಕು ಅಂತ ಅಳತಾರೋ ಅವರು ಅತ್ತದ್ದು ಹೆಸರು ಬೇಕು ಅಂತ. ಯಾವ ಹೆಸರು? ಹೆಸರಿಡೋದು ಅಂದ್ರೇನು? ಈ ಜನ್ಮದಲ್ಲಿ ಸ್ವಾಮಿ ನಮ್ಮ ಜೊತೆಗೆ ನಮ್ಮಲ್ಲಿ ಬಂದಿದ್ದಾನೆ, ಅವನಿಗಿಡುವ ಹೆಸರು. ಆ ಹೆಸರಿಡಿಕೊಂಡು ನಾವು ಉಪಾಸನೆ ಮಾಡಿದರೆ ಈ ಜನ್ಮದಲ್ಲಿ ನಮ್ಮಿಂದ ಮಾಡಿಸಬೇಕಾದ ಸಾಧನೆಯನ್ನ ಮಾಡಿಸ್ತಾನೆ, ಅದು ಅಂಕಿತ ನಾಮ ಅಂತ ದಾಸರು ಕೊಡುವುದು. ಅದಕ್ಕಾಗಿ ಅತ್ರ ರುದ್ರದೇವರು. ನಂತರ ಹೆಂಡತಿ, ಶ್ರದ್ಧಾ ಪತ್ನಿ, ನಾನಾ ರೀತಿ ಶ್ರದ್ಧೆ ಬೇಕು ಅಂತ ಅತ್ರು, ಒಳ್ಳೆ ಮನಸ್ಸು ಆ ಸ್ಥಾನ ಕೊಡುವಂತ ಅತ್ರು. ಅಂತ ಅತ್ತವರ ಪಾದ ಹಿಡಿದರೆ ನಮಗೂ ಅಳು ಬರುತ್ತೆ, ಸ್ವಾಮಿ ಈ ದುಃಖ ಸಂಸಾರ ಸಾಗರದಿಂದ ಉದ್ಧಾರ ಮಾಡು ಅಂತ. ಏವಂ ಭಾವಯತಃ ಭಕ್ತಸ್ಯ ಭಗವಾನ್ ಅನಾಯಾಸೇನೇವ ಸಂಪೂಜಿತೋ ಭವತಿ. ಈ ರೀತಿಯಾಗಿ ಯಾರು ನಿತ್ಯವೂ ಪ್ರಾರ್ಥನೆ ಮಾಡುತ್ತಾರೋ ಅವರಿಂದ ದೇವ ಅನಾಯಾಸವಾಗಿ ಬರೀ ಪೂಜಿತನಾಗಲ್ಲ, ಸಂಪೂಜಿತನಾಗ್ತಾನೆ, ಚೆನ್ನಾಗಿ ಪೂಜಿತನಾಗ್ತಾನೆ. ದೇವರಿಗೆ ಪ್ರೀತಿಕರವಾದ ಪೂಜೆ ಅಯ್ಯ ಇದು. ಇದು ಬಿಟ್ಟು ಕೆಜಿ ಕೆಜಿ ಹೂವು ಗಂಧ ಆತನ ಮುಖದ ಮೇಲೆ ಎರಚಿದರೆ ಆತನಿಗೆ ಪೂಜೆಯೋ? ಅದು ಬೇಡ. ಈ ಪೂಜೆ ಬೇಕು, ಈ ಪೂಜೆ ಎಲ್ಲರೂ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ ಮಸ್ತು.